सौम्य उपतापिनं ज्ञातयः पर्युपासते जानासिमां इति तस्य यावन्न वाङ्मनसि सम्पद्यते मनः प्राणे प्राणस्तेजसि तेजः परस्यां देवतायां तावज्जानाति अथ यदा अस्य वाङ्मनसि सम्पद्यते मनः प्राणे प्राणस्तेजसि तेजः परस्यां देवतायाम् अथ न जानाति सहायः एषः गणिमा ऐतदात्म्यमिदं सर्वं तत्सत्यं स आत्मा अतत्त्वमसि श्वेतकेतो इति भूय एव मा भगवान् विज्ञापयतु इति तथा सौम्य इति होवाच ರೋಗಿಯಾದಂಥ ಒಬ್ಬ ವ್ಯಕ್ತಿಯನ್ನ ಜನರು ಮಾತಾಡ್ಸಲಿಕ್ಕೆ ಅಂತ ಬರ್ತಾರೆ. ಜಾನಾಸಿಮಾಂ ಅಂತ ಕೇಳ್ತಾರೆ. ಅವನು ತಿಳ್ಕೊಳ್ತಾನೆ ಎಲ್ಲಿವರೆಗೂ ವಾಕ್ ಮನಸ್ಸಿನಲ್ಲಿ, ಮನಸ್ಸು ಪ್ರಾಣನಲ್ಲಿ, ಪ್ರಾಣಸ್ ತೇಜಸ್ಸಿನಲ್ಲಿ, ತೇಜಸ್ಸು ಪರದೇವತೆಯಲ್ಲಿ. ಇಲ್ಲಿ ವಾಂಗ್ ಅಂದರೆ ಉಮಾದೇವಿ, ಮನಸ್ಸಂದರೆ ರುದ್ರದೇವರು, ಪ್ರಾಣ ಅಂದರೆ ವಾಯುದೇವರು, ತೇಜಸ್ಸು ಅಂತ ಹೇಳಿದರೆ ಮಹಾಲಕ್ಷ್ಮಿ, ಪರಶ್ಯಾಮ್ ದೇವತಾ ಎಂದರೆ ನಾರಾಯಣ. ಇಲ್ಲಿವರೆಗೂ ಅವನು ಬದುಕಿರೋವರೆಗೂ ಕೇಳ್ತಾನೆ. ಯಾವಾಗ ದೇವತೆಗಳು ಬಿಟ್ಟು ಹೋಗ್ತಾರೋ ಅಲ್ಲಿಗೆ ಅವನು ನಜಾನಾತಿ, ಜ್ಞಾನ ಹೋಯಿತು ಅಂತ ಹೇಳ್ತಾರೆ, ಪ್ರಜ್ಞೆ ತಪ್ಪಿ ಹೋಯಿತು. ಈ ಒಂದು ಸೂಕ್ಷ್ಮ ವ್ಯಾಪಾರ ಮಾಡಿಸ್ತಿರೋದು ಯಾರು ಅಂತ ಕೇಳಿದರೆ ಸಾಕ್ಷಾತ್ ಶ್ರೀಹರಿ. ಜೀವನಿಗೆ ಸ್ವಾತಂತ್ರ್ಯ ಇಲ್ಲ ಎಂಬುದನ್ನು ಅನುಭವಕ್ಕೆ ಬರಹ ಹೇಳ್ತಾರೆ. ಜೀವನಿಗೆ ಸ್ವಾತಂತ್ರ್ಯ ಇಲ್ಲ ಎಂಬುದನ್ನು ತಿಳಿಸಿದಂಥ ಭಾಗ ಇದು. ನಿನ್ನೆದಾಯಿತು. ಈಗ ಪುರುಷಂ ಸೌಮ್ಯ ಉತ ಹಸ್ತಗೃಹೀತಂ ಆನಯಂತಿ ಅಪಹಾರ್ಷೀತ್ ಸ್ಥೇಯಮಕಾರ್ಷೀತ್ ಪರಶುಮಸ್ಮೈ ತಪತ ಇತಿ ಸಹ ಯದಿ ತಸ್ಯ ಕರ್ತಾ ಭವತಿ ತತ ಏವ ಅನೃತಮಾತ್ಮಾನಂ ಕುರುತೆ ಸೋ ಅನೃತಾಭಿಸಂಧೋ ಅನೃತೇನ ಆತ್ಮಾನಮಂತರ್ಧಾಯ ಪರಶುಂ ತಪ್ತಂ ಪ್ರತಿಗೃಹ್ಣಾತಿ ಸದಹ್ಯತೆ ಅಥ ಹನ್ಯತೆ. ಜೀವ ಸ್ವತಂತ್ರ, ಪರಮಾತ್ಮ ಸ್ವತಂತ್ರ ಅಂತ ಹೇಳಿದ ಮೇಲೆ ಇದನ್ನು ತಿಳ್ಕೊಂಡ್ರೆ ಏನು ಫಲ, ಬಿಟ್ಟರೆ ಏನು ಫಲ ಹೇಳ್ತಾರೆ. ತಿಳ್ಕೊಂಡ್ರೆ ಮಹಾಪುರುಷಾರ್ಥ, ತಿಳ್ಕೊಳ್ಳದೆ ಹೋದರೆ ದೊಡ್ಡ ಅನರ್ಥ ಅಂಬುದನ್ನು ಹೇಳ್ತಾರೆ. ಪುರುಷ ಪುರುಷಂ ಸೌಮ್ಯಭೂತ ಹಸ್ತಗೃಹೀತಂ ಪುರುಷಂ ಸೌಮ್ಯಭೂತ ಹಸ್ತಗೃಹೀತಂ ಆನಯಂತಿ. ಒಬ್ಬ ವ್ಯಕ್ತಿನ ಕರ್ಕೊಂಡು ಬರ್ತಾ ಇದ್ದಾರೆ ಈಗ. ಹಸ್ತಗೃಹೀತಂ ಆನಯಂತಿ, ಅವನ ಕೈ ಹಿಡಿದು ಎಳ್ಕೊಂಡು ಬರ್ತಾ ಇದ್ದಾರೆ. ಏನಂತ ಹೇಳ್ತಾರೆ ರಾಜನ ಮುಂದೆ, ಅಪಹಾರ್ಷಿ ಸ್ಥೇಯಮಕಾರ್ಷಿ, ಇವರು ಕಳ್ಳತನ ಮಾಡಿದ್ದಾನೆ ಅಂಥೇಳಿ ರಾಜನ ರಿಪೋರ್ಟ್ ಮಾಡ್ತಾರೆ. ಪರಶುಮಸ್ಮೇ ತಪತ ಇತಿ, ಆಗ ಅವನು ಕಳ್ಳತನ ಮಾಡಿದ್ದಾರೆ ಇಲ್ಲೋ ಅಂತ ತೀರ್ಮಾನ ಆಗಬೇಕು. ಇವತ್ತಿನ ಕಾಲಕ್ಕೂ ಅದು ಭಾರಿ ವ್ಯತ್ಯಾಸ. ಏನು ಮಾಡಬೇಕು ಅವನೀಗ? ಪರಶುಮಸ್ಮೈ ತಪತ ಇತಿ, ಚೆನ್ನಾಗಿ ಕಾಯಿಸಿರ್ತಕ್ಕಂಥ ಕಬ್ಬಿಣದ ಪರಶುವನ್ನು ಮುಟ್ಟಬೇಕು. ಅವನು ಮುಟ್ಟಿದರೆ ಏನೂ ಆಗದೆ ಹೋದರೆ ಕಳ್ಳ ಅಲ್ಲ ಅಂತ ಅರ್ಥ, ಸುಟ್ಟರೆ ಅವನು ಕಳ್ಳ ಅಂತ ಅರ್ಥ. ಅದು ಇಮ್ಮಿಡಿಯೇಟ್ ಟೆಸ್ಟ್, ಅದು ಇವರು ಟೆಸ್ಟರ್ ಇಟ್ಟು ಕರೆಂಟ್ ಅದೇ ಇಲ್ಲ ಅಂತ ನೋಡ್ತಾರಲ್ಲ ಆ ಟೈಪು, ಇಮ್ಮಿಡಿಯೇಟ್ ಪರೀಕ್ಷೆ ಮಾಡ್ತಕ್ಕಂಥ ಕಾಲ. ಅದಕ್ಕೆ ಕಳ್ಳತನ ಸುಡ್ತನ ಆಗ್ತಿದ್ದಿಲ್ಲ. ಆಗ ಇವತ್ತಾರೆ ಕಮಿಷನ್ ಬಿಟ್ಬಿಟ್ರೆ ವರ್ಷಗಟ್ಟಲೆ ಆಗ್ತಾರೆ, ನಾಪತ್ತೆ ಆಗೋಗ್ಬಿಡ್ತಾರೆ. ಕೊನೆಗೆ ಕೇಸ್ ಹಾಕಿದ್ದ ಓಡ್ ಗಲಾಟೆ ಮಾಡ್ತಾರೆ, ಕೇಸ್ ಆಗಿದ್ದು ಸುಮ್ಮನೆ ಕೂತ್ಬಿಡ್ತಾರೆ. ಆಗ ಇಲ್ಲಿ ಹಾಗಲ್ಲ, ದಾಬ್ರಗದಲ್ಲಿ ಅಲ್ಲಿ ಆಯಾ ಕಾಲಕ್ಕೆ ಕೃತಯುಗದಲ್ಲಿ ಕಾಮನ್, ಅದು ತ್ರೇತಾಯಲ್ಲಿ ಸ್ವಲ್ಪ ಕಡಿಮೆ ಆಯಿತು, ದ್ವಾಪರದಲ್ಲಿ ಇನ್ನು ಸ್ವಲ್ಪ ಕಡಿಮೆ, ಕಲಿಯುಗದಲ್ಲಿ ಹೊರಟು ಸುಳ್ಳು ಹೇಳೋರು ಧೈರ್ಯ ಮಾಡ್ಬಿಡ್ತಾರೆ, ಏನಾಗೋದೇ ಇಲ್ಲ ಅಂತ ಕಾಲ ಇದು. ಆಗ ಹೇಳ್ತಾರೆ ಸಾಧಯದಿ ಪರೀಕ್ಷೆ ಮಾಡೋ ದಿವ್ಯ ಪರೀಕ್ಷೆ ಅಂತಂದ್ರೆ, ಡಿವೈನ್ ಟೆಸ್ಟ್ ಅಂತಂದ್ರೆ ದಿವ್ಯ ಪರೀಕ್ಷೆ ತಪತ್ತ. ಯಾರಿಗೆ? ಆ ರಾಜನಿಗೂ ಆಸಕ್ತಿ ಇತ್ತು, ಇವರಿಗೂ ಆಸಕ್ತಿ ಇರ್ತಿತ್ತು, ಎರಡು. ಇವತ್ತಿಗೂ ಆಸಕ್ತಿ ಇಲ್ಲ ಅಂತೇನಲ್ಲ, ಗೊತ್ತಾಯ್ತಿಲ್ಲ. ಅದನ್ನ ತರ ಇವ್ರ ನಂಬಿಕೆ ಬೇಕಷ್ಟೇ, ಮಾಡೋರಿಗೆ ಆಗಲಿ ಹೇಳೋರಿಗೆ ನಂಬಿಕೆ ಇದ್ಬಿಟ್ರೆ ಖಂಡಿತ ಆಗುತ್ತೆ, ಆ ಕ್ಷಣದಲ್ಲೇ ಅನರ್ಥ ಆಗುತ್ತೆ. ಹೌದು, ಹೇಳಿದ್ನಲ್ಲ, ಆ ಸಿದ್ಧಿ ಇವರಿಗೂ ಬೇಕು ಅವರಿಗೂ ಬೇಕು. ಪ್ರಾಮಾಣಿಕತೆ ಅವನಿಗಿರಬೇಕು, ಸಿದ್ಧಿ ಇವರಿಗಿರಬೇಕು. ತಪತ ಇತಿ ಸಾಯಿ ತಸ್ಯ ಕರ್ತಾ ಭವತಿ ತತೈವ ಅನೃತಮಾತ್ಮಾನಂ ಕುರುತೆ. ನಿಜವಾಗಲೂ ಕಡತನ ಮಾಡಿದ್ರೆ, ಕಡತನ ಮಾಡಿಲ್ಲ ಅಂತ ಹೇಳಿದ ಮಾತು ಅನೃತಂ, ಸುಳ್ಳಾಯ್ತು. ಅದಕ್ಕೇನು ಮಾಡ್ತಾರೆ? ಸೊ ಅನೃತಾಭಿಸಂಧ, ಸತ್ಯಾಭಿಸಂಧ ಅಲ್ಲ ಅವನು, ಸತ್ಯಸಂಧ ಅಲ್ಲ, ಅನೃತ ಸಂಧ ಅವನು, ಅವ್ನು ಬರೀ ಸಂಧ ಅಲ್ಲ, ಅಭಿಸಂಧ. ಅನೃತದಲ್ಲೇ ಹಠ ಹಿಡಿದು ಸುಳ್ಳೇ ಹೇಳಬೇಕು ಅಂತಕ್ಕಂಥ ಹೊರಟ ಅವನನ್ನು. ಅನೃತೇನ ಆತ್ಮಾನಮಂತರ್ಧಾಯ ಪರಶುಂ ತಪ್ತಂ ಪ್ರತಿ ಗೃಹ್ಣಾತಿ ಸದಹ್ಯತೆ ಅಥ ಹನ್ಯತೆ. ಆಗ ಅವನು ಸುಳ್ಳು ಹೇಳಿದ್ರಿಂದ ಏನಾಯಿತು? ಅವನು ಸುಡುತ್ತೆ, ಮುಂದೆ ಅವನು ಕಳ್ಳ ಅಂತೇಳಿ ಕೊಂದು ಹಾಕಿಬಿಡ್ತಾರೆ. ದ್ವಯೋರೂಪಿ ಫಲಂ ದುಷ್ಟಾಂತೇನಾ ಪುರುಷಮಿತಿ ರಾಜದ್ರವ್ಯೇ அபகதே சங்காஸ்பதம் புருஷம் ஆனயந்தி ராஜபட்டாக கடத்தன ஐத்தீக. ಆಗ ಏನಾಯಿತು, ಶಂಕಾಸ್ಪದನಾದ ಪುರುಷ ಅವ್ನು ಹಾಕ್ತಾರೆ, ಯಾರು ಸಸ್ಪಿಷನ್ ಯಾರಾದ್ರೂ ಸಸ್ಪೆಕ್ಟ್ ಮಾಡ್ತೀರ ಅಂತ ಕೇಳ್ತಾರೆ, ಹಿಡ್ಕೊಂಬರ್ತಾರೋ ಅವನನ್ನು. ಇದು ಕಥಂ ಅಯಂ ಅಪಹರ್ಷೀತ್ ಸ್ಥೇಯಮಕಾರ್ಷೀತ್ ಇತಿ ವದಂತಹ ಇತಿ ಶೇಷ. ಇವರು ಅಪಹರಣ ಮಾಡಿದ್ದಾನೆ. ಇವತ್ತೇನಾಗುತ್ತೆ, ಪೊಲೀಸರು ಭಯಂಕರ ಶಿಕ್ಷೆ ಕೊಡ್ತಾರೆ ಗೊತ್ತಾಯ್ತಲ್ಲ, ಬರೀ ಕಾದು ಕಬ್ಬಿಣ ಮುಟ್ಸೋದಲ್ಲ, ಏರೋಪ್ಲೇನ್ ಅನ್ಸೋದು, ಏನೋ ಶಿಕ್ಷೆ ಕೊಡ್ತಾರೆ. ಇಷ್ಟಾದ್ರೂ ಸತ್ಯ ಅವರು ಬರೋ ಗ್ಯಾರಂಟಿ ಇಲ್ಲ, ಅವರಿಗೂ ಇಲ್ಲ ಇವರಿಗೂ ಇಲ್ಲ. ಅದಕ್ಕಿಂತ ಸಿಂಪಲ್ ಟೆಸ್ಟ್ ಇದು, ಇಮಿಡಿಯೇಟ್ ಟೆಸ್ಟು ಮತ್ತು ಸಾರ್ವಜನಿಕವಾದ ಪರೀಕ್ಷೆ ಇದು, ಎಲ್ಲರೂ ಎದುರು ಮಾಡ್ತಾರೆ. ಇದರಿಂದ ಅನುಕೂಲ ಏನಂದರೆ, ಉಳಿದವ್ರಿಗೆ ಪಾಠ ಅದು. ಒಬ್ಬನಿಗೆ ಆಗೋದಾದರೆ ಏಕಾಂತದಲ್ಲಿ ಮಾಡಿಬಿಟ್ರೆ ಗೊತ್ತಾಗೋದಿಲ್ಲ, ಬಹಿರಂಗವಾಗಿ ಮಾಡಿಬಿಟ್ಟೆ ಏನಾಗುತ್ತೆ ಅಂದರೆ ನಾವು ಹಿಂಗೆ ಮಾಡಿದ್ರೆ ತಪ್ಪು ಮಾಡಿ ಶಿಕ್ಷೆ ಕೊಡ್ತಾರೆ ಅಂತ ಗೊತ್ತಾಗಬೇಕು. ಅದಕ್ಕಾಗಿ ಹಾಗೆ ಮಾಡೋ ವ್ಯವಸ್ಥೆ ಇತ್ತು. ವದಂತ ಇತಿ ಶೇಷ ಪಶ್ಯತೋ ಹರತ್ವಂ ಅಪಹಾರ ಅನ್ಯತ್ ಸ್ಥೇಯಂ. ಅಪಹಾರ ಶಬ್ದಕ್ಕೆ ಅರ್ಥ ಹೇಳ್ತಾರೆ ಸ್ವಾರಸ್ಯವಾಗಿ. ಪಶ್ಯತೋ ಹರತ್ವಂ ಅಪಹಾರ, ನೋಡ್ನೋಡ್ ತೆಲ್ಲಕ್ಕೆ ಕರ್ಕೊಂಡು ಹೋದರೆ ಅಪಹಾರ ಅಂತ ಕರಿಬೇಕು ಅಂತ, ನೋಡ್ನೋಡ್ತಿರಲಿ ಕರ್ಕೊಂಡು ಹೋಗಿಬಿಟ್ರೆ ದರೋಡೆ ಮಾಡ್ತಾರಲ್ಲ ಹಾಗೆ. ನೋಡ್ನೋಡ್ತಿರ್ಲಿಕ್ಕೇನೆ, ರಾವಣನನ್ನು ಹಿಡ್ಬೇಕಾದ್ರೆ ರಾಮಾಯಣದಲ್ಲಿ ಅವನು ಪಶ್ಯತೋಹರ ಅಂತ ಕರೀತಾನೆ. ಜನ ನೋಡ್ತಿರ್ಬೇಕಾದ್ರೆ, ದೇವತೆಗಳು ನೋಡ್ತಿರ್ಬೇಕಾದ್ರೆ ಕಳ್ಳತನ ಮಾಡ್ತಿದ್ದ, ಅವನು ಪರವಸ್ತ್ರಗಳನ್ನು ಅಪಹರಣ ಮಾಡ್ತಾ ಇದ್ದ, ಅದು ಪಶ್ಯತೋಹರ ಅಂತ ಅವ್ರಿಗೆ ಹೆಸರು. ಪಶ್ಯತೋಹರ ತ್ವಂ ಅಪಹಾರ ಅನ್ಯತ್ ಸ್ಥೇಯಂ, ಗೊತ್ತಿಲ್ಲದ ಕರೀತಾನೆ, ಅದು ಕಳ್ಳತನ. ಇದು ದರೋಡೆ, ಇದು ನೋಡ್ತಿರ್ಲಿಕ್ಕೆ ಹೇಳ್ಕೊಂಡು ಹೋಗ್ತಾನಲ್ಲ, ಕಳ್ಳತನ ಮಾಡೋ ನೀವು. ಅನ್ಯತ್ ಸ್ಥೇಯಂ ಅಪಹರ್ಷೀತ್ ಅಂತ ಒಂದು ಜಾತಕರಾಯರ ಅರ್ಥ ಬರೆದರು ಅಂದರೆ, ಅಪಹರ್ಷೀತ್ ಮತ್ತು ಸ್ಥೇಯಮಕಾಶಿತ್ ಎರಡು ಪರ್ಯಾಯ ಪದಗಳಾದರೆ ರಿಪಿಟೇಷನ್ ಆಗ್ತಾಯಿತ್ತು, ಎರಡು ಸತ್ಯಕ್ಕೆ ಹೇಳಬೇಕಾಗಿತ್ತು ಅಂತ ಕೇಳಿದರೆ ಇಲ್ಲಿ ವ್ಯತ್ಯಾಸ ಇದೆ, ಸೂಕ್ಷ್ಮ ವ್ಯತ್ಯಾಸ ಇದೆ. ಭಗವದ್ಗೀತೆಯಲ್ಲಿ ಬಂತಲ್ಲ, ಸುಹೃನ್ ಮಿತ್ರಾರ್ಯುದಾಸೀನ ಮಧ್ಯಸ್ಥ ದ್ವೇಷ್ಯ ಬಂಧುಷು. ಸುಹೃನ್ ಮಿತ್ರ ಅಂತಾರೆ, ಸುಹೃತ್ ಅಂದರೂ ಒಂದೇ, ಮಿತ್ರ ಅಂದರೂ ಒಂದೇ. ಸುಹೃನ್ ಮಿತ್ರ ಅಂತ ಯಾತಕ್ಕೆ ಅಂದರು ಅಂದಾಗ ಆಚಾರ್ಯ ಅರ್ಥವನ್ನು ಕೊಡೋದು, ಅನಿಮಿತ್ತ ಉಪಕಾರಿ ಸುಹೃತ್ ಅಂತ ಕರೀತಾರೆ, ನಿಮಿತ್ತ ಉಪಕಾರಿ ಆದರೆ ಮಿತ್ರ ಅಂತ ಕರಿ. ಅಲ್ಲಿ ವ್ಯತ್ಯಾಸ ತೋರಿಸೋಕ್ಕೋಸ್ಕರ ಮಾತಾಡಿದರು, ಇಲ್ಲೂ ಹಾಗೇನೆ ರಫ್ಲಿ ಎರಡು ಏನವು, ಎರಡು ಕಳ್ತನೇ, ಸೂಕ್ಷ್ಮ ವ್ಯತ್ಯಾಸ. ಪಶ್ಯತೋ ಹರತ್ವಂ ಅಪಹ, ಇದೆಲ್ಲ ರಾಯರ ಕಾಂಟ್ರಿಬ್ಯೂಷನ್. ಯಾತಕ್ಕೆ ಅಂದರೆ ಆಚಾರ್ಯ ಇದನ್ನೆಲ್ಲ ಬರೆಯೋದಿಲ್ಲ, ಇದೆಲ್ಲ ಭಾಷ್ಯಕಾರರ ಕೆಲಸ ಅಲ್ಲ, ಯಾರು ಬರೀಬೇಕು ಇದನ್ನು, ಟೀಕಾಕಾರರು ಟಿಪ್ಪಣಿಕಾರರು ಮಾಡಬೇಕು, ಅದನ್ನು ಮಾಡಿದ್ದಾರೆ. ಅದಕ್ಕೆ ಅದು ಮಹತ್ವ ಬಂದು ಖಂಡಾರ್ಥಗಳನ್ನು ಅಷ್ಟು ಕೊಂಡಾಡ್ತಾರೆ. ವೇದವ್ಯಾಸ ಮುನೀಶ ಮಧ್ವೈತಿರ ಟೀಕಾರ್ಯ ವಾಕ್ಯಾಮೃತಂ ಜ್ಞಾತ್ವಾ ಅದ್ವೈತ ಮತಂ ಹಲಾಹಲ ಸಮಂ ತ್ಯಕ್ತಾ ಸಮಾಪ್ಯಾಪ್ತಯೇ ವ್ಯಾಖ್ಯಾಂ ದಶೋಪನಿಷದಾಂ. ಹತ್ತು ಉಪನಿಷತ್ತುಗಳಿಗೆ ಅರ್ಥ ಬರೆದಿದೆ ಅಂತ ಹೇಳ್ತಾರಲ್ಲ ಮಂಗಳಾಷ್ಟಕದಲ್ಲಿ ಆ ಮಾತು. ಅನ್ಯತ್ ಸ್ಥೇಯಂ ತತಃ ಚೋರೇಣ ಇದಂ ಮಯಾ ನಕೃತಂ ಇತ್ಯುಕ್ತೆ. ಯಾವ್ದಾದ್ರು ಕಳ್ಳನ ಕಳ್ಳ ಅಂತ ಒಪ್ಕೊಂಡ್ಬಿಡ್ತಾನಾ, ಇವತ್ತು ಪೊಲೀಸ್ ಏನಂತಾರೆ, ನಾನು ಕಳ್ಳ ಅಲ್ಲ ಅಂತ ಅಷ್ಟು, ಇವತ್ತು ಕಳ್ಳ ಅಂತ ಒಪ್ಪಡು ಒಬ್ಬನೇ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಹೌದಾನೆ, ಕಳ್ಳ ಅಂತಾರೆ ಆದ್ರೆ ಒಬ್ಬರು ಸಿಕ್ಕಿಲ್ಲ ನಮಗೆ ಅಂತ ಹೇಳ್ತಾರೆ, ನ್ಯಾಚುರಲ್ ಅದು, ಕಳ್ಳ ಅಲ್ಲ ಅಂತ ಹೇಳಿದವ. ಭಟಾನ್ ಪತಿ ರಾಜಾವಕ್ತಿ, ಇದಿಷ್ಟು ಉಪನಿಷತ್ತಿನ ಮಾತುಗಳಲ್ಲಿ ಇಲ್ಲ, ಅದನ್ನು ಸಬ್ಸ್ಕ್ರೂಟ್ ಮಾಡ್ಕೊತ ಹೋಗ್ಬೇಕು, ಅದನ್ನು ಶಾರ್ಟಾಗಿ ಹೇಳೋದು. ಉಪನಿಷತ್ತು ಯಾತ್ರ ಶಾರ್ಟಾಗಿ ಹೇಳ್ತಾರೆ, ಅದು ರಹಸ್ಯ ವಿದ್ಯೆ ಒಂದು ಕಾಂಪ್ಯಾಂಡ್ ವಿಷಯ ಹೇಳಬೇಕು, ಕಥೆ ಹೇಳೋದು ಮುಖ್ಯ ಅಲ್ಲ, ಅವರಿಗೆ ಏನು ಹೇಳಬೇಕಾಗಿದೆ ತತ್ವ ಹೇಳಬೇಕಾಗಿದೆ. ಕಥೆಯನ್ನು ಪೂರ್ತಿ ಮಾಡೋಕ್ಕೋಸ್ಕರ ರಾಯರು ಏನು ಮಾಡ್ತಾರೆ, ಅದಿಷ್ಟು ಸೇರಿಸಿ ಹೇಳ್ತಾರೆ. ಪರಶುಮಸ್ಮೈ ಅಸ್ಯ ಪರೀಕ್ಷಾರ್ಥಂ ತಪತ ಇತಿ, ಇವರು ಪರೀಕ್ಷೆ ಆಗಿಬಿಡಬೇಕು, ಅದಕ್ಕೆ ಪರಶುವನ್ನು ಇವನಿಗೆ ಮುಟ್ಟಿಸ್ರಿ ಅಂತ ಹೇಳಿದರು. ಪರಶುಂ ತಪ್ತಂ, ಅಲ್ಲಿ ಬರೀ ಪರಶು ಅಂತ ಇದೆ, ತಪ್ತ ಪರಶು ಅಂತ ಅರ್ಥ, ಕನ್ನ ಕಾಯಿಸಿದಂಥ ಪರಶುವನ್ನು ಮುಟ್ಟಿಸ್ಬಿಡಿ. ತ ಪರಶು ಅಂದರೆ ಕೊಡಲಿ ಅಂತ ಅರ್ಥ, ಲೋಹದ ಯಾವುದು ಪದಾರ್ಥ ಆದರೂ ಆಯಿತು. ತಪ್ತಮಸ್ಯ ಹಸ್ತೇ ದತ್ತ ಇತಿ ಯಾವತ್, ಆಗೇನಾಯಿತು, ಸ ಪುರುಷೋ ಯದಿ ತಸ್ಯ ಅಪಹಾರಾದೇಹೆ ಕರ್ತಾ ಭವತಿ ನಾಯಿತಿ ಚೇತ್ ನಾಯಿತಿ ಚ ಬ್ರೂತೆ. ಆಗ ಹೇಳ್ತಾನೋ, ಅಪಹಾರ ಆದಿಗಳು ಕರ್ತ ಆದಾಗ ಸುಳ್ಳು ಹೇಳಿಬಿಟ್ರೆ ತತೆಯವ ಕರ್ತ ಸನ್ನಪಿ ನಾಯಿತಿ ವದತಿ, ಮಾಡಿದ್ದು ಹೌದು ಮಾಡಿಲ್ಲ ಅಂತ ಸುಳ್ಳು ಬೇರೆ ಹೇಳಿದ. ಹೇತೋರೇವ ಆತ್ಮಾನಂ ಅನೃತಂ ಅಸತ್ಯಂ ಕುರುತೆ, ತಾನು ಸುಳ್ಳು ಹೇಳಿದಂತೆ ಮಾಡಿಕೊಂಡ. ಸೊ ಅನೃತಾಭಿಸಂಧ, ಈ ಸಮಯದಲ್ಲೂ ಅನೃತದಲ್ಲೇ ದೀಕ್ಷೆ ಇದೆ ಅವನಿಗೆ. ಅನೃತೆ ಅಭಿಸಂಧೋ ಬುದ್ಧಿರಿಯಸ್ಯ ಸೋನೃತ ಅಭಿಸಂಧ, ಅನೃತದಲ್ಲೇ ಹಠ ಅವನಿಗೆ, ಬೇರಲ್ಲಿಲ್ಲ. ಅನೃತೇನ ಅಸತ್ಯವಚನೇನ ಆತ್ಮಾನಂ ಅಂತರ್ಧಾಯ ಆಚ್ಛಾದ್ಯ ತಪ್ತಂ ಪರಶುಂ ಪ್ರತಿ ಗೃಹಾತಿ ಸದಹ್ಯತೆ, ಸುಟ್ಟುಬಿಡ್ತು. ಅಥ ಅನಂತರಂ ಸ ಹನ್ಯತೆ ರಾಜಭಟೈ, ರಾಜಭಟರು ಕಳ್ಳ ಅಂತ ಗೊತ್ತಾಯಿತು, ಹನ್ಯತೆ. ಇಲ್ಲಿ ಅವನು ಮತ್ತೊಂದು ಪ್ರಶ್ನೆ, ಈ ಕಳ್ಳತನ ಮಾಡಿದ್ದು ಕೊಂದಾಕ್ಬಿಟ್ರೆ ಏನು ಮಾಡಬೇಕು ಅಂದರೆ, ಹನ್ಯತೆ ಅವನು ಹಿಂಸಾಗತ್ಯೋ, ಪಡಿತಾರೆ ಬಡಿತಾರೆ ಶಿಕ್ಷೆ ಕೊಡ್ತಾರೆ ಅಂತ ಅರ್ಥ, ಭಾರಿ ಮಾಡಿದರೆ ಕೊಂದಾಕ್ಬಿಡ್ತಾರೆ, ಅದಕ್ಕೆ ಹನು ಜಾತವು ವಿಶೇಷ ಅರ್ಥ. ಅಥ ಸ ಯದಿ ತಸ್ಯ ಅಕರ್ತಾ ಭವತಿ ತತ ಏವ ಸತ್ಯವಾತ್ಮಾನಂ ಕುರುತೆ ಸ ಸತ್ಯಾಭಿಸಂಧ. ನೋಡಿ, ಅವನು ಅನೃತಾಭಿಸಂಧ ಸತ್ಯಾಭಿಸಂಧ, ಸತ್ತೇರ ಆತ್ಮಾನಂ ಅಂತರ್ಧಾಯ ಪರಶುಂ ತಪ್ತಂ ಪ್ರತಿ ಗೃಹಾತಿ ಸನದಹ್ಯತೆ ಅಥ ಮುಚ್ಚತೆ. ಕಷ್ಟ ಆಯಿತು, ಅಥ ಸೈದಿ ತಸ್ಯ ಅಕರ್ತಾ ಭವತಿ ತತೇವ ಸತ್ಯವಾತ್ವಾರಂ ಕುರುತೆ. ಅವನು ಕಳತನ ಮಾಡಿಲ್ಲ ಮಾಡಿಲ್ಲ ಅಂತ ಹೇಳಿಬಿಟ್ಟ, ಸತ್ಯ ಹೇಳಿದವನು. ಸ ಸತ್ಯಾಭಿಸಂಧ, ಅವನು ಸತ್ಯಾಭಿಸಂಧ, ಸತ್ಯೇನ ಆತ್ಮಾನಮಂತರ್ಧಾಯ, ಸತ್ಯದಿಂದ ತನ್ನನ್ನು ಮುಚ್ಚಿಕೊಂಡು ರಕ್ಷಣೆ ಮಾಡಿಕೊಂಡಿದ್ದರಿಂದ. ಪರಶುಂ ತಪ್ತಂ ಪ್ರತಿಗೃಹಾತಿ, ಅವನು ಕಾದ ಕಬ್ಬಿಣ ಹಿಡ್ಕೊಂಡ. ಸನ ದಹ್ಯತೆ, ಅವನು ಸುಡಲಿಲ್ಲ. ಅಥ ಮುಚ್ಚತೆ, ಬಿಡುಗಡೆ ಮಾಡಿಬಿಟ್ರು. ಅವನ ಹನ್ಯತೆ, ಇವನು ಮುಚ್ಚತೆ. ಅಥ ಯದಿ ಸಸ್ಯ ಇತ್ಯಾದಿ ವ್ಯಕ್ತ ಸ ಯಥಾ ತತ್ರ ನ ದಹ್ಯತೆ ಏವಮೇ ಭಗವತಃ ಭೇದಜ್ಞಾನಿ ನ ದಹ್ಯತೆ ನ ಹನ್ಯತೆ ಮುಚ್ಚತೆ ನ ಇತ್ಯರ್ಥ. ಸ ಯಥಾ ದೇವರು ಸತ್ಯ 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 ಸಮಾತ್ಮ ಸಮಹ ಒಡಗಿರ ಭಗವಂತ ಏನು ಮಾಡ್ತಿದ್ದಾನೆ, ಏನು ಸಾಕ್ಷಿ ಹೇಳಿಸಿದ್ರೆ ಹಾಗೆ ಹಾಗೆ ಸಾಕ್ಷಿ ಕೆಪಾಸಿಟಿ ಎಷ್ಟಿರ್ತದೋ ಅಷ್ಟು ಮಾಡ್ತಾನೆ. ಸತ್ಯ ಹೇಳಿದಾಗ ಪ್ರೊಟೆಕ್ಟ್ ಪಡ್ತಾನೆ, ಇಲ್ಲ ಅವರು ಸುಟ್ಟು ಬಿಡ್ತಾನೆ. ಇದು ಸಾಕ್ಷಿ ಕೆಲಸ. ಅಗ್ನಿ ಸಾಕ್ಷಿ ತಾನೆ, 12 ಸಾಕ್ಷಿಗಳಲ್ಲಿ ಒಬ್ಬ ಸಾಕ್ಷಿ ಯಾರು, ಆದಿತ್ಯ ಚಂದ್ರವು ಅನಿಲು ಅನಲಸ್ಯ. ಬೆಂಕಿನ ಹೇಳಬೇಕಾದ ಕಾರಣ ಅದು. ಇವು ರಾಮಾಯಣದಲ್ಲೂ ಬರ್ತದೆ. ಕೊಳೆ ಸೀತಾದೇವಿ ಏನು ಮಾಡ್ತಾರೆ, ಲೋಕದೃಷ್ಟಿಯೊಳಗೆ ರಾಮದೇವರು ಅಗ್ನಿ ಕಳಿಸ್ತಾರೆ, ಪ್ರತಿಜ್ಞೆ ಮಾಡ್ತಾರೆ. ಅವ್ರು ಏನಂತ ಪ್ರತಿಜ್ಞೆ ಮಾಡ್ತಾರೆ, ನಾನು ಪರಿಶುದ್ಧಳೆ ಆಗಿದ್ದರೆ ಭೂಮಿ ನಾನು ನುಂಗಿಬಿಡಲಿ ಅಂತ ಹೇಳ್ತಾನೆ. ಭೂದೇವಿ ಒಳಗೆ ಅತ್ತರ್ಧಾರಣ ಆಗಿಬಿಡ್ತಾನೆ. ಮತ್ತೆ ಯಾತಕ್ಕೆ ಅತ್ತರ ಆಗ್ತಾರೆ, ಅವತಾರ ಮಾಡಿದ್ದಲ್ಲಿಂದ ಅಲ್ಲಿ ಅದೃಶ್ಯರಾಗ್ತಾರೆ. ಅವರು ಹುಟ್ಟು ಇಲ್ಲ, ಅವರಿಗೆ ಸಾವು ಇಲ್ಲ. ಸೀತಾಕೃತಿ ಕೂಡ ರಾಮದೇವರಂತೆ ಪ್ರಾಕೃತ ದೇಹ ಇಲ್ಲ, ಮಾಯ ಆಗಿಬಿಡ್ತಾರೆ. ಯಾತಕ್ಕೆ ಅದು ತಡೆದನ್ನು ತೋರಿಸೋಕ್ಕೋಸ್ಕರ. ಇದು ಆಚಿತ್ಯ ಪ್ರಸಂಗ ಅಂತೂ ಸರಿಯೇ ಸರಿ. ಅಗ್ನಿಛಲ ಅನ್ಸತ್ರ ಅದು. ಅಗ್ನಿಛಲ ಏನಂದ್ರೇನು, ಬೆಂಕಿಯಲ್ಲಿ ಮಾಡಿದಂಥ ಪರೀಕ್ಷೆ. ದಿವ್ಯ ಛಲ ಅಗ್ನಿಛಲ ಅಂತ ಕರೆದಿದ್ದಾರೆ. ಸಯಥಾ ತತ್ರ ನದಹ್ಯತೆ ಏತದಾತ್ಯಭಿದಂ ಸರ್ವಂ. ಇಷ್ಟೆಲ್ಲ ಕಥೆ ಯಾತಕ್ಕೆ ಹೇಳಿದಿರಿ ಅಂದರೆ, ಈಗ ಹೇಳ್ತೇವೆ ಕೇಳು ಅಂತ ಹೇಳ್ತಾರೆ. ಸಯಥಾ ತತ್ರ ನದಹ್ಯತೆ ಏತದಾತ್ಮಾನ ಏತದಾತ್ಮವಿಧಂ ಸರ್ವಂ. ಏ ಬಿಟ್ಟೋಗ್ಬಿಟ್ಟಿದೆ ಮೇಲೆ ದೀರ್ಘ, ಇದಕ್ಕೆ ಐತ್ವ ಇರಬೇಕಾದ್ರೆ ಐತ್ವ ಬಿಟ್ಟೋಗಿದೆ. ದಹ್ಯತೆ ಐತದಾತ್ಮವಿಧಂ ಸರ್ವಂ. ಆ ರೀತಿಯಲ್ಲಿ ಇದು ಎಲ್ಲ ಭಗವಂತನ ಅಧೀನವಾಗಿದೆ. ಏಷ ಆತ್ಮ ಸ್ವಾಮಿ ಯಶ ಸಹ ಏತದಾತ್ಮ ತಸ್ಯ ಭಾವ ಅಂತೇಳಿ ಏನು ಮಾಡಿದ್ರು, ಐತದಾತ್ಮ್ಯಂ ಅಂತ ವಿಗ್ರಹ ಮಾಡಿದ್ರು. ಸರ್ವಂ ತತ್ ಸತ್ಯಂ ಸ ಆತ್ಮ ಅತತ್ವಮಸಿ ಶ್ವೇತಕೇತೋ ಇತಿ ತದ್ದಾಸ್ಯ ವಿಜ್ಞಾ ವಿಜಗ್ನೋ ಇತಿ ತದ್ದಾಸ್ಯ ವಿಜಗ್ನೋ ಇತಿ. ಇದಷ್ಟು ಏನು ಮಾಡ್ತಿದ್ದೆ ಇಷ್ಟೊತ್ತು ಹೇಳಿದಾಗೆಲ್ಲ, ಭೂಯ ಏವಮ ಭಗವಾನ್ ವಿಜ್ಞಾಪಯತು, ಇನ್ನೂ ಸ್ವಲ್ಪ ಹೇಳಿ ಇನ್ನೂ ಸ್ವಲ್ಪ ಹೇಳಿ ಕೇಳಿದ್ರು. ಈಗ ಮಾತ್ರ ಏನು ಹೇಳ್ತಾನೆ, ವಿಜಗ್ನೋ ವಿಜಗ್ನೋ, ಗೊತ್ತಾಯ್ತು ಗೊತ್ತಾಯ್ತು ಅಂತ ಮುಗಿಸ್ಬಿಟ್ಟ. 9 ದೃಷ್ಟಾಂತ ಮುಗಿಯಿತು, ಪೂರ್ತಿ ಅರ್ಥ ಆಯಿತು ಶ್ವೇತಕೇತುವಿಗೆ. ತಥಾ ಅಭೇದ ಜ್ಞಾನಿ, ಅಪ್ಲಿಕೇಶನ್ ಎಲ್ಲಿಗೆ ಈಗ, ಅಭೇದ ಜ್ಞಾನಿ ಅವನೇನು ಮಾಡ್ದ, ಸುಳ್ಳು ಹೇಳಿದ. ಸುಳ್ಳು ಹೇಳಿದ್ರಿಂದ ಶಿಕ್ಷೆ ಆಯಿತು. ನಾವೇನು ತಿಳ್ಕೊಂಡಿದ್ದೇವೆ, ಈಗ ಅಯೋಗ್ಯರೆಲ್ಲ ಏನು ಮಾಡಿರ್ತಾರೆ, ಸಾಮಾನ್ಯವಾಗಿ ದೇವರು ನಾವಿಗೂ ಭೇದ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ, ಗೊತ್ತಾಯ್ತು, ಭೇದ ಇಲ್ಲ ಅಂತ ತಿಳ್ಕೊಂಡಿರ್ತಾರೆ. ಅದರಿಂದ ಏನಾಯ್ತು, ಅವನೀಗ ಕಡತನ ಮಾಡಿದಾಗಾಯಿತು. ಕಡತನ ಮಾಡಿದ ಶಿಕ್ಷೆ ಏನು ಕೊಡ್ತಾರೆ, ಹನ್ಯತೆ, ಅಂಧಂಥ ಮಸಿಗೆ ಹಾಕ್ತಾರೆ. ಇದು ಶಿಕ್ಷೆ, ತಪ್ಪು ತಿಳುವಳಿಕೆ ಆಗೋ ಶಿಕ್ಷೆ ಅಂತ ಹೇಳಿಬಿಟ್ಟು ಇಲ್ಲಿ ಕೆಲವರು ಆಚಾರ ಕ್ಲಾರಿಫಿಕೇಶನ್ ಕೊಡ್ತಾರೆ. ಇದೇನಿದು, ಕದಿಯೋದು ಏನು ಕದ್ದಿದ್ದಾನೆ ಜೀವ ಈಗ, ಗೊತ್ತಾಯ್ತಾ, ಕದ್ದಿರೋದೇನು ಶಿಕ್ಷೆ ಕೊಡಲಿಕ್ಕೆ ಅಂತ ಕೇಳಿದರೆ, ಅಹಂ ಸ್ವತಂತ್ರ ಅಂತ ತಿಳ್ಕೊಳ್ತಾನೆ. ಅಹಂ ಕರೋಮಿ, ಸ್ವಾತಂತ್ರ್ಯ ಇದೆ. ಸ್ವಾತಂತ್ರ್ಯ ಯಾರದ್ದದು, ದೇವರು ತನ್ನ ತಿಳ್ಕೊಂಡು ಏನು ಮಾಡಿದಾಗಾಯ್ತು, ಅಲ್ಲಿಗೆ ಕದ್ದಾಗಲಿಲ್ಲ. ಬರ್ತಾರೆ ಕೋರ್ಟ್ ಆಫೀಸರ್ ಆಫೀಸರ್ ಅಂತ ಹೇಳಿ ಜೈಲಿಗೆ ಹಾಕ್ತಾರೆ. ಇವತ್ತು ಜೈಲಿಗೆ ಹಾಕ್ತಾರೆ, ನಿಜವಾದ ಆಫೀಸರ್ ಅಲ್ಲ ಅವನು, ನಿಜವಾದ ಇನ್ಸ್ಪೆಕ್ಷನ್ಗೆ ಬಂದಿಲ್ಲ. ಕೋಟ ಬಂದ್ಬಿಡ, ಅವಾಗ ಏನು ಮಾಡ್ತಾರೋ, ಅವನನ್ನು ಅಪರಾಧಿ ಅಂತ ಶಿಕ್ಷೆ ಕೊಡ್ತಾರೆ. ತಾನು ಅಲ್ಲದನ್ನು ಹೌದು ಅಂತ ಹೇಳ್ಕೊಂಡ್ರೆ ಶಿಕ್ಷಾರ ಅಪರಾಧ. ಸ್ವಾತಂತ್ರ್ಯ ನಮ್ಮಲ್ಲಿ ಇಲ್ಲ, ಅದರಿಂದಾಗಿನೇ ನಾಹಂಕರ್ತ ಹರಿಕರ್ತ ಅನ್ನೋದ್ರ ಬದಲು ಅಹಂಕರ್ತ ಬಿಡಿ, ಅಹಮೇವ ಕರ್ತ ಅಂದಾಗ ಏನಾಯ್ತು, ಅಲ್ಲಿಗೆ ಸರ್ವನಾಶಕ್ಕೆ ಕಾರಣ. ಈ ಅಪ್ಲಿಕೇಶನ್ಗೋಸ್ಕರ ಇಷ್ಟು ಹೇಳಿದ್ದು. ತಥಾ ಅಭೇದ ಜ್ಞಾನಿ ಚ ಚೋರತ್ವ ದೇವ ದಹ್ಯತೆ ಹನ್ಯತೆ ಅಂಧೇ ತಮಸಿ ಪಾತ್ಯತೆ. ಇವರು ಹನನ ಅಂದ್ರೇನು, ಅಂಧಂತಮಸಿಗೆ ಬಿಡಿಸ್ತಾರೆ ಹೊರತು ಸಣ್ಣ ಪುಟ್ಟ ಶಿಕ್ಷೆ ಅಲ್ಲ. ಹೌದು ಹೌದು, ಅಲ್ಲೂ ಇವತ್ತೆಲ್ಲಿ ಗೊತ್ತಾಗ, ಲೌಕಿಕದಲ್ಲಿ ಇವತ್ತು ಗೊತ್ತಾಗಲ್ಲ, ಎರಡು ಗೊತ್ತಾಗಲ್ಲ. ಆಧ್ಯಾತ್ಮಿಕದಲ್ಲಿ ಯಾವುದು ಗೊತ್ತಾಗೋದಿಲ್ಲ ಅಂತ ಕೇಳಿದರೆ, ಸಾಧನೆ ಆಗಬೇಕೀಗ. ಸಾಧನೆ ಆಗಬೇಕಾದ್ರೆ ಲಾಂಗ್ ಪೀರಿಯಡ್ ಸಾಧನೆ ಎಂಬುದು. ಮತ್ತೆ ಚಾನ್ಸ್ ಒಂದ್ಸರ್ತಿ ಎರಡು ಸರ್ ತಪ್ಪು ಮಾಡಿದ್ರೆ ಕ್ಷಮಿಸ್ತಾರೆ. ಸಣ್ಣ ಪುಟ್ಟ ಸಣ್ಣ ಒಂದು ಪೆನ್ ಕದ್ದ ಅಂತೇಳಿ ಜೈಲಿಗೆ ಹಾಕೋದಿಲ್ಲ. ನಿಧಾನ ಕಳತನ ಆ್ಯಟಿಟ್ಯೂಡ್ ಏನಾಗ್ತಾ ಹೋಗ್ತದೆ, ಬೆಳೀತಾ ಹೋಗೋದು. ಒಳ್ಳೆಯವನ್ನ ಏನು ಮಾಡ್ಕೊಂಡು ತಿದ್ಕೊಂಡ್ಬಿಡ್ತಾರೆ, ಇನ್ಮೇಲೆ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು. ಎರಡು ಚಾನ್ಸು ಕೊಡಬೇಕು, ಸಾಧನೆ ಇದು. ಬಹುನಾಮ್ ಜನ್ಮನಾಮ್ ಅಂತೆ, ಆದ್ದರಿಂದ ಇವತ್ತು ಅಹಂಕಾರ ಭಾವನೆ ನಮಗಿದ್ದರೆ ಅದು ಅಂಧತಮಸ್ಸಿಗೆ ಕಾರಣ ಆಗೋದಿಲ್ಲ. ಅದರಲ್ಲಿ ಸ್ಥಿರತ್ವ ಬರಬೇಕು, ಅವು ಅಂಧತಮಸ್ಸಿಗೆ ಕಾರಣ. ಸ್ಥೈರ್ಯ ಬರಬೇಕು, ಬರೀ ಹರಿಸರೋತ್ವ ಅಂತಷ್ಟು ಮುಕ್ತಿನೂ ಆಗೋದಿಲ್ಲ. ಏನು ಬರಬೇಕು ಅದಕ್ಕೆ, ಪೂರ್ತಿ ಕನ್ವಿಷನ್ ಬರಬೇಕು. ಉಕ್ಕುವ ತುಪ್ಪಕ್ಕೆ ಕೈ ಇಕ್ಕುವೆ ನಾನು ಅಂತಾರಲ್ಲ, ಅದು ಹಾಗೇನೆ ದಿವ್ಯ ಪರೀಕ್ಷೆ. ಉಕ್ಕೋ ತುಪ್ಪ ಅಂದರೆ ಸುಡೋದಾಯ್ತಾನೆ. ಮತ್ತೆ ನಾನು ಸ್ವತಂತ್ರನಲ್ಲ ಅಂಥೇಳಿ ಅವನು ಮುಟ್ಟಿದ, ಪಾರಾಗಿಬಿಟ್ಟ. ಸ್ವತಂತ್ರ ಹೌದು ಅಂತ ಮುಟ್ಟಿದ, ಸತ್ತೋದ. ಅದಕ್ಕೆ ತದ ಅಭೇದ ಜ್ಞಾನಿ, ಯಾವ ಅಭೇದ ಜ್ಞಾನಿ, ಪಂಚಭೇದ ಇದೆಯಲ್ಲ, ಪಂಚಭೇದ ಅಜ್ಞಾನಿ ಅಥವಾ ಜೀವೇಶ್ವರ ಭೇದ ಜ್ಞಾನಿ ಇಲ್ಲದವನು, ಅಂಥವನಿಂದ ಶಿಕ್ಷೆ ಆಗುತ್ತೆ. ಚೋರತ್ವಾದೇವ ದಹ್ಯತೆ ಹನ್ಯತೆ ಅಂಧೇ ತಮಸಿ ಪಾತ್ಯತೆ ತಥಾಚ ಪ್ರಾಗುಕ್ತಂ ಸುಸ್ಥಮಿತ್ಯ. ಅದನ್ನು ಹಿಂದೆ ಹೇಳಿದ್ದೆಲ್ಲ ಸರಿ ಹೋಯಿತು ಅಂತ ಅರ್ಥ. ಸಹಾಯ ಇತಿ ಅಸ್ಯ ಪಿತುಃ ಸಕಾಶಾತ್ ತತ್ಪಿತ್ರ ಉಕ್ತಂ ಸರ್ವಂ ವಿಜಗ್ನೌ ವ್ಯಾತವಾನ್ ಪುತ್ರ ಇತಿ ಶ್ರುತಿವಾಕ್ಯಂ ದುರುಕ್ತಿರ ಅವಧಾರಣಾರ್ಥ. ತದ್ದಾಶ್ಚ ವಿಜಗ್ನೌ ಇತಿ ತದ್ದಾಶ್ಚ ವಿಜಗ್ನೌ ಇತಿ ಎರಡು ಸತ್ಯ ಅದಕ್ಕೆ ಹೇಳಿದರು ಅಂದರೆ ತಿಳಿದೇ ತಿಳಿದರು ತೊಂದರ್ಥ. ಇನ್ನು ಬೇಕಾಟ್ ಹೇಳ್ತಾರೆ ಮತ್ತು ಅಧ್ಯಾಯ ಪರಿಸಮಾಪ್ತಿ ಅರ್ಥ. ಅಧ್ಯಾಯ ಮುಗಿತು ಅಂತ ಹೇಳೋದಕ್ಕೆ, ತಿಳಿತು ಅಂತ ಹೇಳೋದಕ್ಕೆ, ಇದೆಲ್ಲ ಸತ್ಯ ಸತ್ಯ ಅಂತ ಅಸರ್ಟ್ ಮಾಡೋಕ್ಕೋಸ್ಕರ. ಅಧ್ಯಾಯ ಅಂತೇ ದುರುಕ್ತಿ ಸ್ಯಾತ್ ಅಸರ್ ಬೇರೆ ಕಡೆ ಕೋಟ್ ಮಾಡಿಬಿಟ್ಟಿದ್ದಾರೆ, ಅದನ್ನೆಲ್ಲ ತಿಳ್ಕೊಂಡಿರ್ಬೇಕು. ಇಷ್ಟಕ್ಕೂ ಭಾಷೆ ಈಗ ಇಡೀ ತತ್ವಮಸಿಗೆ ಭಾಷೆ ಓದಿರಲಿಲ್ಲ, ಅದಿಷ್ಟು ಓದಬೇಕು. ಒಂಬತ್ತು ದೃಷ್ಟಾಂತಕ್ಕೂ ಅಸರ್ ಅರ್ಥ ಹೇಳ್ತಾ ಹೋಗ್ತಾರೆ. ಅನ್ನಂ ಜ್ಞಾನ ರಸಾನ್ನಂಚ. ನಚ ಭೂಮಾನಂ ಭಗವೋ ಸರ್ವಕರ್ತ ಪದಾರ್ಥ ಕೌಮುದಿ ಆಕೃತ್ವಜ್ಞೌಷಧಿ ಗೃಹತ್ವಾ. ಐನೂರ ಇಪ್ಪತ್ತೆಂಟು ಉದ್ದಾಲಕೋ ಆರುಣಿ ಒಂದು ಹೇಳಿದರು. ಏನಂತ ಹೇಳಿದರು, ಸ್ವಪ್ನದ ಬಗ್ಗೆ ಮೊದಲು ಹೇಳುತ್ತಾ, ಸ್ವಪ್ನಾಂತಹ ಅಂತ, ಸ್ವಪ್ನಾಂತಮ್ಮೇ ನಿಬೋಧ ಸೌಮ್ಯ ಅಂತ ಹೇಳಿದರು. ಸ್ವಪ್ನಾಂತ ಅಂದ್ರೇನು? ಸುಷುಪ್ತಿ ಅಂತ ಅರ್ಥ. ಜಾಗ್ರತ ಅಂತ ಅಂದರೆ ಸ್ವಪ್ನ, ಸ್ವಪ್ನ ಅಂತ ಅಂದರೆ ಸುಷುಪ್ತಿ. ಸೊ ಅಂತ ಅಂದ್ರೆ ಏನು? ಕೊನೆ. ಯಾವುದರ ಕೊನೆ? ಸ್ವಪ್ನದ ಕೊನೆ. ಸ್ವಪ್ನ ಮುಗಿದ ಮುಂದೆ ಆ ಕಡೆ ಕೊನೆ ಅಂದರೆ ಈ ಕಡೆ ಬಂದರೆ ಜಾಗ್ರತ ಅವಸ್ಥೆ, ಆ ಕಡೆ ಹೋದರೆ ಅಂತ. ಅದಕ್ಕೋಸ್ಕರ ಸುಷುಪ್ತಿ ಅಂತ ಅರ್ಥ. ಸ್ವಪ್ನಾಂತಮ್ಮೆ ಅದಕ್ಕೆ ಆಚಾರ ಅರ್ಥ ಬರೋದು, ಸುಷುಪ್ತಿ ಅಂತ ಅರ್ಥ. ಅದಕ್ಕೆ ಅರ್ಥ ಹೇಳ್ತಾರೆ ಮತ್ತೆ. ಸ್ವಾಪ ಶಬ್ದಕ್ಕೆ ಟೆಕ್ನಿಕಲ್ಲಿ ಮೀನಿಂಗ್ ಏನು ಅಂದರೆ, ಸ್ವಾತಂತ್ರ್ಯಾತ್ ಸ್ವ ಇತಿ ಪ್ರೋಕ್ತಃ. ಸ್ವ ಆಪ ಅಂತಿದೆ. ಸ್ವಹ ಅಂದರೆ ನಾರಾಯಣ, ವಿಷ್ಣು ಸರ್ವೇಶ್ವರೇಶ್ವರ ದೇವರಿಗೆ ಸ್ವ ಅಂತ ಹೆಸರು. ತಂ ಪ್ರಾಪ್ನೋತಿ ಮನೋನಾಮ ತಂ ಆಪ್ನೋತಿ ತಂ ಪ್ರಾಪ್ನೋತಿ ಗೊತ್ತಾಯ್ತಾ? ಸ್ವಂ ಪ್ರಾಪ್ನೋತಿ ಇತಿ ಸ್ವಾಪಃ ನಿದ್ರಾಕಾಂಬ ನಿಮಿತ್ತಿರಾಕ್ಷೇಗ ಪ್ರಾಜ್ಞಂ ಯದಾಲಿಂಗತಿ. ಪ್ರಾಜ್ಞಾನಾಮಕ ಪರಮಾತ್ಮನ ಜೊತೆಗಿರೋದಕ್ಕೆ ಏನಂತ ಕರೀತಾರೆ? ಸ್ವಾಪ ಸ್ವಾಪ ಅಂತ ಕರೀತಾರೆ. ತಂ ಪ್ರಾಪ್ನೋತಿ ಮನೋನಾಮ ಸಂಸಾರಿ ಸ್ವಪಿತೀತ್ಯತಃ ಇತಿ ಚ. ಇಲ್ಲಿ ಮನಃ ಅಂತ ಹೇಳಿದರೆ ಸಂಸಾರಿ ಜೀವ, ಸ್ವಾಪ ಅಂತ ಹೇಳಿದರೆ ದೇವರ ಹತ್ರ ಹೋಗೋದು. ಅದಕ್ಕೆ ಸ್ವಪಿತಿ ಸ್ವಪಿತಿ ಅಂತ ಅವನಿಗೆ ಕರೀತಾರೆ. ಸಂಸಾರಿ ಜೀವ ಈ ಪರಮಾತ್ಮನ ಹತ್ರ ಹೊರಟಿದ್ದಾನೆ ಅಂತ ಹೇಳೋದಕ್ಕೋಸ್ಕರ ಸ್ವಪಿತಿ. ಮಲಗಿದ್ದಾನೆ ಶಬ್ದಕ್ಕೆ ಅರ್ಥ ಅದು. ಮನೋನಾನ್ ಮನೋನಾಮ ಸಂಸಾರಿ. ಮನಸ್ಸಬ್ದಕ್ಕೆ ಇಲ್ಲಿ ಬರೀ ಮನಸ್ಸು ಅಂತ ಅರ್ಥ ಅಲ್ಲ. ಮನನಾನ್ ಅಂತ ಹೇಳಬೇಕಾದ್ರೆ ಜೀವ ಉದ್ದಿಷ್ಟ, ಸಂಸಾರಿ ಜೀವನನ್ನು ಮನಃ ಅಂತ ಕರೀತಾರೆ. ಯಾತಕ್ಕೆ ಆ ಮಾತುಕಂತು ಅಂದರೆ, ಈ ಸಂಸಾರಕ್ಕೆ ಕಾರಣವಾಗೋದು ಯಾವುದು? ಮನಸ್ಸು. ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಯಾವುದು ಕಾರಣನೋ ಆ ಕಾರ್ಯ ಅದನ್ನು ಉಲ್ಲೇಖ ಮಾಡಿಬಿಟ್ರು. ಮನನಾನ್ ಮನ ಉದ್ದಿಷ್ಟ ಜೀವ ಸಂಸಾರಿ ಜೀವನನ್ನು ಮನಃ ಅಂತ ಕರೀತಾರೆ. ಸೊ ಮನಸ್ಸಿನ ಸ್ವಪಿತಿ ಅಂತ ಕರೆದರೆ ಸಂಸಾರಿ ಜೀವ ಮರಗಿದ್ದಾನೆ ಎಂಬ ಶಬ್ದಕ್ಕೆ ಅರ್ಥ ಇದು. ಸ್ವಂ ಅಪಿ ಇತೋ ಭವತಿ ತಸ್ಮಾದೇನಂ ಸ್ವಪಿತಿ ಇತ್ಯಾಚಕ್ಷತೆ ಸ್ವಂ ಹಿ ಅಪಿ ಇತೋ ಭವತಿ. ಮುಂದಿನ ವಾಕ್ಯ. ಮುಂದೇನಾಯಿತು? ಶಕುನಿ ಸುರಿತ ದೃಷ್ಟಾಂತವನ್ನು ಕೊಟ್ಟಿತು. ಭಾಷಣ ಶೃಂಗಮಿತ್ತಿ ಅಂಕುರಂ ಪ್ರೋಕ್ತಂ ತನ್ಮೂಲಂ ಭಗವಾನ್ ಹರಿ ಜಗತೋ ಮೂಲಮಪ್ಪೇಶ ನಿರ್ಮಿತಂ ನಿಮಿತ್ತಂಚ ವಿಕಾರವಾನ್ ಬೀಜ ಜೀವೋ ಯಥಾ ಮೂಲಂ ಅಂಕುರಸ್ಯ ಅವಿಕಾರತಃ ಯಥಾ ಪಿತಾ ಪುತ್ರ ಪುತ್ರ ತನ್ಮಃ ತದ್ದೇಹೋ ಹಿ ವಿಕಾರವಾನ್ ಏವಂ ಹರಿ ಮೂಲಮಪಿ ನ ವಿಕಾರ. ಭಾಷ್ಯ ಓದ್ತಿರೋದು ವಿಕಾರ ಕಥಂಚನ ಇತಿ ಚ ಪ್ರಾಥಮ್ಯಾಚ್ಯ ತೇಜ ಆದ್ಯ ಲಕ್ಷ್ಮ್ಯಾದಯಃ ಇತಿ ಸಿದ್ಧಂ ತೇಜೋಭಿಮಾನಿನಿ ಲಕ್ಷ್ಮೀ ಪ್ರಾಣಸ್ತು ಅಪಭಿಮಾನವಾನ್ ಅನ್ನಾಭಿಮಾನಿ ರುದ್ರಶ್ಚ ಕ್ರಿಸ್ತಸ್ಥ ದೇವತಾಪುರ ಇತಿ ಬ್ರಹ್ಮಾಂಡೇ. ಪರಮಾತ್ಮ ಏನು ಮಾಡ್ದ? ಮೊದಲು ಅಶ್ವನಾಯ ಗೋನಾಯ ಪುರುಷನಾಯ ಇದ್ದ ಹಾಗೆ ಅಶನಾಯ ಅಂತ ಕರೆದು. ಅಶನಾಯ ಅಶನಾಯದಲ್ಲಿ ಏನೇನಾಯಿತು ಅಂತ ಕೇಳಿದ್ರೆ ಎಲ್ಲ ಹೇಳಿದ್ದಾರೆ. ಅಲ್ಲಿ ಶುಂಗ ಅನ್ನೋ ಪದ ಬಂತು. ಶುಂಗ ಶಬ್ದಕ್ಕೆ ಏನರ್ಥ ಅಂದರೆ ಅಂಕುರ ಅಂತ ಹೆಸರು. ಶುಂಗಮಿತಿ ಅಂಕುರಂ ಪ್ರೋಕ್ತಂ ತನ್ಮೂಲಂ ಭಗವಾನ್ ಹರಿ. ಜಗತ್ತಿನ ಮೂಲ ಯಾರು ಅಂದರೆ ನಾರಾಯಣ. ಜಗತೋ ಮೂಲಮಪ್ಪೇಷ ಊರ್ಧ್ವ ಮೂಲ ಮದ ಶಾಖಂ ಭಗವದ್ಗೀತೆ ಅರ್ಥ ಅದು. ಜಗತೋ ಮೂಲಮಪ್ಪೇಷ ನಿಮಿತ್ತಂನ ವಿಕಾರವಾನ್. ಆದರೆ ಒಂದು ಸ್ಪಷ್ಟ ಮಾಡ್ಕೋಬೇಕು, ಪರಮಾತ್ಮ ಜಗತ್ತಿನ ಮೂಲ ಅಂತ ಕರೆದಾಗ ಒಂದು ಕನ್ಫ್ಯೂಷನ್ ಬರ್ತದೆ. ಬೀಜ ಅಂತ ಕರೆದ ಏನ ಬೀಜ ಏನಾಗ್ತದೆ? ಅದೇ ವಿಕಾರ ಹೊಂದಿಬಿಡ್ತದೆ. ಆ ರೀತಿ ತಿಳ್ಕೊಬಾರದು. ಮತ್ತೆ ಪರಮಾತ್ಮ ಜಗತ್ತಿನ ಮೂಲ ಅಂತ ತಿಳ್ಕೊಂಡ್ರೆ ಅಂಕುರದ ವಿಕಾರ ಹೊಂದತಕ್ಕಂಥ ಮೂಲ ಅಲ್ಲ, ಅಂದರೆ ಉಪಾದಾನ ಕಾರಣ ಅಲ್ಲ, ಅದು ಇಂಪಾರ್ಟೆಂಟ್. ಯಾವ ಕಾರಣ? ನಿಮಿತ್ತ ಕಾರಣವಾಗಿ ಮೂಲ. ಇದಕ್ಕೆಲ್ಲ ಅವರೇ ಮೂಲ ಅಂತಾರೆ ಕೆಲವು ಸಲ. ಇದಕ್ಕೆಲ್ಲ ಅವರೇ ಮೂಲ ಅಂದೇನು? ನಿಮಿತ್ತ ಕಾರಣ ಅಂತ ಅರ್ಥ. ಆ ಮಣ್ಣೆ ಮೂಲ ಅಂದರೆ ಉಪಾದಾನ ಕಾರಣ ಅಂತ ಅರ್ಥ. ಅದಕ್ಕೆ ನಾ ವಿಕಾರವಾನ್, ದೇವರಿಗೆ ಮಾತ್ರ ಮೂಲಮ ಪೇಷಾ ನಿಮಿತ್ತಂ, ನಾ ವಿಕಾರವಾನ್, ನಿಮಿತ್ತ ಕಾರಣನೇ ಹೊರತು ಉಪಾದಾನ ಕಾರಣ ಅಲ್ಲ. ಎಲ್ಲಿದೆ ಜಗತ್ತೋಪಿ? ಎಲ್ಲಿದೆ ಜಗತ್ತೋಪಿ? ಜಗತ್ತೋ ಮೂಲಮಪಿ, ಜಗತ್ತೋ ಮೂಲಮಪಿ. ಪರಮಾತ್ಮೆ ಮೂಲವಾಗಿದ್ದರೂ ಕೂಡ ಇಂಥ ಮೂಲ, ನಿಮಿತ್ತ ಮೂಲ ಹೊರತು ಏನಲ್ಲ. ಮೂಲಮಪಿ ಮೂಲ ಅಂತ ಹೇಳಿದರೂ ಕೂಡ ಅರ್ಥ ಏನು ತಿಳ್ಕೊಬೇಕಾದ್ರೆ ಅಲ್ಲಿ ತಿಳ್ಕೊಬಾರ್ದು. ಅಲ್ಲ ಅಲ್ಲ, ಹಾಗಲ್ಲ. ಜಗತ್ತಃ ಮೂಲ ಮತ್ತು ಪ್ರಸ್ತಾಪ ಆಗಿರೋದ್ರಿಂದ ಜಗತ್ತೋ ಮೂಲ ಇನ್ನೊಂದು ಯಾವುದು ಇಲ್ವಲ್ಲ. ಈಗ ಇರೋ ಅಪಿ ಯಾವಾಗ ತೊಗೋಬೇಕು ಜಗತ್ತಿಗೆ? ಇನ್ನೊಂದಿದ್ದು ಜಗತ್ತು ಹೇಳೋದಾದರೆ ಜಗತ್ತಿಗೆ ಎಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೇನು ಹೇಳಬೇಕೀಗ? ಜಗತ್ತಃ ಮೂಲಮಪಿ, ಜಗತ್ತಿ ಮೂಲವಾಗಿದ್ದಾನೆ ಹೌದು. ಆದರೆ ಆದರೆ ನಿಮಿತ್ತಂ ವಾದ ಮೂಲನೇ ಹೊರತು ವಿಕಾರವಾನ್ ಮೂಲ ಅಲ್ಲ. ಬೀಜ ಬೀಬೋ ಯಥಾ ಮೂಲಂ ಅಂಕುರಶ್ಚಾವಿಕಾರತಃ. ಯಥಾ ಇಬ್ಬರಿದ್ದಾರೆ, ಈಗ ಅಂಕುರಕ್ಕೆ ಇಬ್ಬರು ಮೂಲ ಇದ್ದಾರೆ. ಬೀಜ ಜೀವ, ಬೀಜ ಜೀವ ಅಂತ ಒಂದಲ್ಲ, ಬೀಜ ಮತ್ತು ಜೀವ. ಬೀಜ ಅಂಬೋದು ಉಪಾದಾನ ಕಾರಣ, ಬೆಳೆಸೋ ಜೀವ ಯಾರವನು ನಿಮಿತ್ತ ಕಾರಣ. ದುಷ್ಟ ಒಳ್ಳೆ ದುಷ್ಟ ಅಂತ ಕೊಡ್ತಾರೆ. ತೋಟಿಗ ಇದ್ದಾನೆ, ತೋಟಿಗನೂ ಕಾರಣ, ತೋಟಕ್ಕೆ ಆ ಬೀಜಗಳು ಕಾರಣ. ತೋಟಿಗ ಎಂಥ ಕಾರಣ? ನಿಮಿತ್ತ ಕಾರಣ. ಬೀಜಗಳು ಎಂಥ ಕಾರಣ? ಉಪಾದಾನ ಕಾರಣ. ಅದಕ್ಕೆ ಬೀಜ ಜೀವೋ ಯಥಾ ಮೂಲಂ ಅಂಕುರ ಶಾವಿಕಾರತಃ. ಬೀಜ ಜೀವ ಹೇಗೆ ವಿಕಾರ ಒಂದೇ ಮೂಲ ಆಗಿದ್ದಾನೋ. ಇನ್ನೊಂದು ದುಷ್ಟ ಅಂತ, ಯಥಾ ಪಿತಾ ಪುತ್ರ ತನ್ವಹ. ತಂದೆ ಮಗನ ಸೃಷ್ಟಿ ಮಾಡ್ತಾನೆ, ಆದರೆ ಎಂಥ ಕಾರಣ ಅದು? ನಿಮಿತ್ತ ಅಷ್ಟೇ ಹೊರತು ಉಪಾದಾನ ಕಾರಣ ಅಲ್ಲ ಅದು. ಆದರೆ ಅದು ಅದು ಸ್ವಾರಸ್ಯ ಕೊಟ್ಟರು. ಮತ್ತೆ ಅಲ್ಲಿ ಎರಡು ಭಾಗ ಇದೆ. ಮೊದಲು ಗೊತ್ತಾಯ್ತಾ, ಒಂದು ತಂದೆ ನಿಮಿತ್ತ ಅವನ ರೇತಸ್ಸಿನಿಂದ ಹುಟ್ಟಿ ಬರ್ತಾನೆ, ಅಲ್ಲಿ ಉಪಾದಾನ ಕಾರಣತ್ವ ಇದೆ. ಜೀವನ ತೊಗೊಂಡ್ಬಿಟ್ಟಾಗ ನಿಮಿತ್ತ ಕಾರಣ, ಆ ರೇತಸ್ಸು ಮೊದಲ ತೊಗೊಂಡಾಗ ಏನು ಮಾಡಬೇಕಲ್ಲಿ? ಉಪಾದಾನ ಕಾರಣ. ಅದಕ್ಕೆ ಯಥಾ ಪಿತ, ಪಿತ ಅಂಬೋದು ಜೀವನಿಗೆ ಅನ್ವಯಿಸೋದ್ರಿಂದ, ದೇಹಕ್ಕೆ ಅನ್ವಯಿಸೋದಿಲ್ಲ. ಅದಕ್ಕೆ ಪುತ್ರ ತನ್ವಹ ನಿಮಿತ್ತ, ಪುತ್ರ ದೇಹಕ್ಕೆ ಅವನ ನಿಮಿತ್ತ. ತದ್ದೇಹೋ ಹಿ ವಿಕಾರವಾನ್, ಅವನ ದೇಹ ವಿಕಾರ ಹೊಂದಿರೋದು, ಇವನು ವಿಕಾರ ಹೊಂದತಕ್ಕಂಥವನಲ್ಲ. ಏವಂ ಹರಿರ್ ಮೂಲಮಪಿ ನ ವಿಕಾರ ಕನ್ನಡಿ. ಮತ್ತೆ ಅನ್ವಯ ಮಾಡಿದ್ರು ಮೂಲಮಪಿ, ಅಲ್ಲಿಗೆ ಅನ್ವಯ. ಏವಂ ಹರಿರ್ ಮೂಲಮಪಿ ನ ವಿಕಾರ ಕಥಂಚನ. ಇದು ಯಾತ ಸ್ಪಷ್ಟೀಕರಣ ಕೊಟ್ಟರು ಅಂದರೆ, ಇದನ್ನು ಮಿಸ್ಯೂಸ್ ಮಾಡಿಕೊಂಡು ವಿಶಿಷ್ಟಾದ್ವೈತರು ಏನು ಮಾಡಿಬಿಡ್ತಾರೆ, ಇವ್ರ ಉಪಾದಾನ ಕಾರಣನ ಹೋದು ತಲೆ ಶಿಫ್ಟ್ ಮಾಡಿಬಿಡ್ತಾರೆ. ಅದಕ್ಕೆ ಇಷ್ಟೆಲ್ಲ ಬರಿಬೇಕಾಯ್ತು. ಸುಮ್ಮನೆ ಓದೋರಿಗೆ ಸರಿಯಾಗಿ ಅರ್ಥ ಆಗ್ತಿತ್ತು. ಅವ್ರು ಏನು ಮಾಡಿಬಿಟ್ಟಿದ್ರು ಅದನ್ನು? ಬೇರೆ ಅರ್ಥ ಮಾಡಿಬಿಟ್ಟು ದೇವ್ರ ನಿಮಿತ್ತ ಕಾರಣನೂ ಹೌದು, ಉಪಾದಾನ ಕಾರಣ ಹೌದು ಅಂತ ಹೇಳಿರೋದ್ರಿಂದ ಉಪನಿಷತ್ ಆಧಾರ ಕೊಟ್ಬಿಡ್ತಾರೆ ಈ ಮಾತನ್ನು. ಅದು ಉಪನಿಷತ್ತಿನ ಮಾತಿನ ಅರ್ಥ ಅಲ್ಲ ಅಂತ ಹೇಳೋದಕ್ಕೆ ಅದನ್ನು ಕೋಟ್ ಮಾಡಿದರು. ಇದೀಚ ಹೌದು ಹೌದು ವಿಶಿಷ್ಟಾದ್ವೈತ ಎರಡೂ ಅವನೇ ಅಂತ ಹೇಳಿಬಿಡ್ತಾರೆ. ಎರಡೂ ಅವನು ದೊಡ್ಡ ಪ್ರಾಬ್ಲಮ್ ಬರುತ್ತೆ ಅದರಿಂದ. ಇದು ದೇವರು ಅಂದರೆ ದೊಡ್ಡದ ದೇವ್ರು ನೋಡಿದಾಗಲಿಲ್ಲ, ಈಗ ವಿಕಾರ ಹೊಂದಾಗತ್ತೆ. ದೇವರು ದೇವರು ನಿರ್ವಿಕಾರ ಅಂತ ಅಷ್ಟು ನಿರ್ವಿಕಾರೋ ಅಕ್ಷರ ಶುದ್ಧ ಅಂತ ಹೇಳಿದ ಮೇಲೆ ವಿಕಾರ ಹೇಳಿದೇನು ಪ್ರಯೋಜನ? ವಿಕಾರ ಬಂದು ಗುಣನೋ ದೋಷನೋ? ದೋಷ ವಿಕಾರ ಶಬ್ದನೇ ದೋಷ ಹೇಳುತ್ತೆ. ದೇವ್ರಿಗೆ ವಿಕಾರ ಹೋಗ್ಬಿಟ್ರೆ ಏನು ಹೇಳಿದಾಗ ದೇವರಲ್ಲಿ ದೋಷ ಹೇಳೋದಾಗತ್ತೆ. ನಾರಾಯಣಂ ಗುಣೈ ಸರ್ವ ಹೃದಯಂ ದೋಷವರ್ಜಿತಂ. ದೋಷವರ್ಜಿತಂ ಆಗಲೇ ಇಲ್ಲ. ಪ್ರಾರ್ಥ ಹೇಗಾಗತ್ತೆ ನೀವೇ ಹೇಳಿ, ಸಾಧ್ಯನೇ ಇಲ್ಲ. ಉಪ ಅದಾದ ಬಿಟ್ಟು ಅದು ಅದೊಂದು ಕಾರಣನೂ ಹೌದು. ನೀವು ಬಿತ್ತ ಕಾರಣ ಉಪ ಅದು ಹೇಳಿ ದೋಷ ಅವೆಲ್ಲ ಕೂಡ ಅನೇಕ ದೋಷಗಳನ್ನು ಹೇಳ್ತಾರೆ. ಎರಡೂ ಒಂದೇ ಕಾರಣ ಆಗಲಿಕ್ಕೆ ಸಾಧ್ಯ ಇಲ್ಲ. ನಿಮಿತ್ತ ಕಾರಣ ಯಾವಾಗಲೂ ಏನಾಗಿರುತ್ತೆ? ಉಪಾದ ಕಾರಣದ ಬೇರೆ ಆಗಿರುತ್ತೆ. ಉಪಾದಾನ ಕಾರಣ ಸಾಮಾನ್ಯ ಜಡವಸ್ತು, ಜಡವಸ್ತು ಸಾಮಾನ್ಯವಾಗಿ ಜೀವ ಅಂತ ಜಡ ಒಂದಾಗ್ತಾರೆ ಎಂದಾರು ಕೂಡ. ನಿಮಿತ್ತ ಕಾರಣ, ನಿಮಿತ್ತ ಕಾರಣದಲ್ಲಿ ಯಾತಕ್ಕೆ ಸುಮ್ಮನೆ ರಫ್ಲಿ ಹೇಳೋದಿಲ್ಲ ಅಂದರೆ, ಈ ದಂಡನೂ ನಿಮಿತ್ತ ಕಾರಣನೇ. ಇದು ಮಾಡಬೇಕು, ಗಡಿಗೆ ಮಾಡಬೇಕಾದ್ರೆ ಕುಂಬಾರ ನಿಮಿತ್ತ ಕಾರಣ, ದಂಡ ನಿಮಿತ್ತ ಕಾರಣ. ದಂಡ ನಿಮಿತ್ತ ಕಾರಣ ಯಾತಕ್ಕೆ? ಅದು ವಿಕಾರ ಹೊಂದದೇ ಇದೆ. ಅರ್ಥ ಆಯ್ತಾ? ಟೂಲ್ಸ್ ತರ್ತಾನೆ ಕಾರ್ಪೆಂಟರು, ಒಂದೊಂದು ಒಂದು ಟೂಲ್ ಹೋದ್ರೆ ಗತಿ ಏನಾಗಬೇಕು? ಈಗ ಅದೇ ಟೂಲ್ಸ್ನ ವರ್ಷಗಟ್ಟೆ ಉಪಯೋಗಿಸ್ತಾನೆ, ಅದು ವಿಕಾರ ಹೊಂದಿಲ್ಲ. ಆದರೆ ವುಡ್ಡೆಲ್ಲ ವಿಕಾರ ಹೊಂದುತ್ತೆ. ಸೊ ಅದು ನಿಮಿತ್ತ ಕಾರಣನೇ. ಬರೀ ನಿಮಿತ್ತ ಕಾರಣ ಯಾಕೆ ಹೇಳಿಲ್ಲ ಅಂದರೆ, ಎರಡಿದೆ ನಿಮಿತ್ತ ಕಾರಣದಲ್ಲೂ ಕೂಡ. ಜಡದಲ್ಲೂ ನಿಮಿತ್ತ ಕಾರಣತ್ವ ಇದೆ, ಚೇತನದಲ್ಲೂ ಇದೆ. ಬಟ್ ನಿಜವಾದ ನಿಮಿತ್ತ ಕಾರಣತ್ವ ಇರೋದು ಯಾರಲ್ಲಿ? ಚೇತನದಲ್ಲಿ. ಇನ್ನೂ ಇರೋದು ಯಾರಲ್ಲಿ? ಸ್ವತಂತ್ರ ಚೇತನದಲ್ಲಿ. ಅಸ್ವತಂತ್ರ ಚೇತನಲ್ಲಿ ಇಲ್ಲ. ಹೇಳಿದ್ರಲ್ಲ, ನಚಕರ್ಮ ವಿಮಾಮಲ ಕಾಲ ಗುಣ ಪ್ರಭೃತಿ ಈಶಂ ಅಚಿತ್ತನು ತದ್ಧೀಯತ. ಮೊದಲು ಅಚಿತ್ತನು ಆಗಬಾರದು, ಎರಡನೇದಾಗಬೇಕು ಚಿತ್ತನು. ಬರೀ ಚಿತ್ತನು ಆದರೆ ಸಾಲದು, ಏನಾಗಬೇಕದು? ಸ್ವತಂತ್ರ ಚಿತ್ತನು ಆಗಬೇಕು. ಸ್ವತಂತ್ರ ಚಿತ್ತನು ಅಂದರೆ ನಾರಾಯಣ ಒಬ್ಬನೇ, ಸ್ವತಂತ್ರೋ ಭಗವಾನ್ ವಿಷ್ಣು. ಅದಕ್ಕೆ ಮೂಲ ಅಂತ ಕರೀತಾರೆ. ಪ್ರಾಥಮ್ಯಾಚ್ಯ ತೇಜ ಆದ್ಯ. ಅಲ್ಲೂ ಕೂಡ ದಂಡ ಮತ್ತು ದಂಡನು ನಿಮಿತ್ತ ಕಾರಣ ಅಂತ ಇಟ್ಕೊಳ್ಳಿ. ಮಣ್ಣು ಹೌದು, ಅವ್ರ ಮಧ್ಯೆ ಏನಿದೆ, ಎರಡರ ಮಧ್ಯೆ ಏನಿದೆ? ಈಗ ಅಲ್ಲಿ ಭೇದ ಇದೆ. ಮತ್ತೆ ಎಲ್ಲರ ನಿಮಿತ್ತ ಕಾರಣಕ್ಕೂ ಉಪಾದಾನ ಕಾರಣಕ್ಕೂ ಕೂಡ ಭೇದ ಎಂಬುದು ಕಾಮನ್ ಆಯ್ತು ಎಲ್ಲ ಕಡೆಗೂ ಕೂಡ. ಪ್ರಾಥಮ್ಯಾಚ್ಯ ತೇಜ ಆದ್ಯ ಲಕ್ಷ್ಮ್ಯಾದೇ ಇತಿ ಸಿದ್ಧಂ. ಇಲ್ಲಿ ತೇಜಸ್ಸು ಅಂದರು, ಪ್ರಾಣ ನೀರು ಅಂದರು, ಅನ್ನ ಅಂತ ಕರೆದ್ರು. ಇವೆಲ್ಲ ಸೂಕ್ಷ್ಮ ವಿಚಾರ. ಉಪನಿಷತ್ತಾದ್ದರಿಂದ ತೇಜಸ್ ಶಬ್ದಕ್ಕೆ ಮಹಾಲಕ್ಷ್ಮಿ ಅಂತ ಅರ್ಥ. ತೇಜೋಭಿಮಾನಿನಿ ಲಕ್ಷ್ಮೀ. ಪ್ರಾಣಸ್ತು ಅಭಿಮಾನವಾನ್. ಜಲಾಭಿಮಾನಿ ಯಾರು? ವಾಯುದೇವರು. ಅದಕ್ಕೆ ನೀರಿಗೆ ಭಾರಿ ಪವಿತ್ರ ಪವಿತ್ರ ಮಾಡೋ ಶಕ್ತಿ ಯಾತಕ್ಕೆ ಬಂತು ನೀರಿಗೆ? ಪ್ರಾಣದೇವರ ಅಭಿಮಾನಿ ದೇವತೆಗಳು. ಪ್ರಾಣದೇವರು ಏನಂತ ಹೆಸರು? ಪವನ. ಅದು ಮುಟ್ಟಿದ್ರೆ ಏನಾಗಬೇಕು? ಪಾವನ ಆಗಬೇಕು. ಅದಕ್ಕೆ ನೀರಿನ ತೀರ್ಥ ಅಂತ ಕೆಲಕ್ಕೆ ಒಳ್ಳೆಯ ಕಾರಣ ಅದು. ತೇಜಸ್ಸಿಗೆ ಲಕ್ಷ್ಮೀದೇವಿ, ಪ್ರಾಣಸ್ತು ಅಪಭಿಮಾನವಾನ್. ಅನ್ನಾಭಿಮಾನಿ ರುದ್ರಶ್ಚ. ಅನ್ನಕ್ಕೆ ಅಭಿಮಾನಿ ದೇವತೆ ಯಾರು? ರುದ್ರದೇವರು. ತಿಸ್ರಸ್ಥ ದೇವತಾಪುರ. ಇವಿಷ್ಟು ಮೂರು ದೇವತೆಗಳು ಅಂದರೆ ಈ ಮೂರು ದೇವ ಪ್ರೈಮರಿ ಮೂರು ಇವರು, ನಾರಾಯಣ, ಮಹಾಲಕ್ಷ್ಮಿ, ವಾಯುದೇವರು ಮತ್ತು ರುದ್ರದೇವರು. ಇದೀಜ ಬ್ರಹ್ಮಾಂಡೇ, ಬ್ರಹ್ಮಾಂಡ ಪುರಾಣದ ವಾಕ್ಯ ಹೀಗಿರೋದಂತ ಹೇಳಿದ್ರಿಂದ ಆಚಾರ್ಯರು ತಾವು ವಿಷಯನೂ ಹೇಳಿದಾಗಾಯಿತು, ಪ್ರಮಾಣನೂ ಕೊಟ್ಟಾಗಾಯಿತು. ರಾಯರು ಬರೆದು ಬಿಡ್ತಾರೆ. ಆಚಾರ್ಯ ಸಾಮಾನ್ಯವಾಗಿ ತಮ್ಮ ಮಾತು ಭಾಳ ಕಡಿಮೆ ಬರೆಯೋದು, ಕೊಟೇಷನ್ ಜಾಸ್ತಿ ಕೊಡ್ತಾರೆ. ಯಾತಕ್ಕೆ ಅಂದರೆ ಕೊಟೇಷನಲ್ಲಿ ಏನಿರುತ್ತೆ? ತಾವು ಹೇಳಬೇಕಾದ ಅಂಶ ಎಲ್ಲ ಇರುತ್ತೆ. ಬರೀ ತಾವೇ ಹೇಳಿಬಿಟ್ಟು ಕೊಟೇಷನ್ ಮತ್ತೊಂದು ಕೊಡಬೇಕಾಗುತ್ತೆ. ಸೊ ಒಟ್ಟಿಗೆ ಸೇರಿಸಿ ಕೊಟೇಷನ್ ಇಟ್ಸೆಲ್ಫ್ ಏನಾಗಿರಬೇಕು? ಅವ್ರ ಮಾತಿನಂತೆ ಆಗಿ ಆಧಾರನೂ ಆಗಿಬಿಡಬೇಕು. ಇದು ಸಂಸಾರಿಣೋ ಯತ್ರ ಇತತ್ ಪುರುಷ ಸ್ವಪಿತಿ ನಾಮ ಸತಾ ಸೌಮ್ಯ ತದಾ ಸಂಪನ್ನೋ ಭವತಿ. ಇದು ಸಂಸಾರಿಣೋ ಬ್ರಹ್ಮಪ್ರಾಪ್ತಿ ಮುಕ್ತ್ವಾ ಸ ಯಥಾ ಶಕುನಿ ಸೂತ್ರೇಣ ಪ್ರಬದ್ಧ ಇತಿ ಸಸ್ಯ ಉಪಪಾದನಾತ್ ಮನೋನಾಮ ಪುರುಷ ಪ್ರಾಣನಾಮ ಭಗವಾನ್. ಇಲ್ಲಿ ಮನಸ್ಸು ಅಂತ ಬಂತು, ಪ್ರಾಣ ಅಂತ ಬಂತು. ಈ ಒಂದೊಂದಕ್ಕೆ ಅರ್ಥ ಹೇಳ್ತಾರೆ. ಇಲ್ಲಿ ಮನಸ್ಸು ಅಂತ ಹೇಳಿದರೆ ಪುರುಷ, ಪ್ರಾಣ ಅಂತ ಹೇಳಿದರೆ ವಾಯುದೇವರಲ್ಲ, ಭಗವಾನ್ ಅಂತ ಅರ್ಥ. ಇಲ್ಲಿ ಈ ನಿರೂಪಣೆಯಲ್ಲಿ ಆ ಪದಗಳನ್ನು ಈ ರೀತಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದರು. ಯತ್ರ ಏತತ್ ಪುರುಷ ಸ್ವಪಿತಿ ನಾಮ. ಎಲ್ಲಿಯ ಪುರುಷನನ್ನು ಪುರುಷ ಶಬ್ದಕ್ಕೆ ಗಂಡಸು ಅಂತ ಅರ್ಥ ಮಾಡಬಾರ್ದಿಲ್ಲಿ. ಒಬ್ಬ ಜೀವ ಅಷ್ಟೇ, ಗಂಡಸೇ ಆಗಲಿ ಹೆಂಗಸೆ ಆಗಲಿ, ಮಲಗಿದ್ದಾಗ ಸತಾ ಸೌಮ್ಯ ತದಾ ಸಂಪನ್ನೋ ಭವತಿ. ಆಗ ಏನಾಗಿರ್ತಾನೋ? ಸತಾ ಸಂಪನ್ನ ಭವತಿ, ಸತ್ತನಿಂದ ಕೂಡಿಬಿಡ್ತಾನೆ. ಸತ್ತು ಅಂದರೆ ಯಾರಿಲ್ಲಿ? ನಾರಾಯಣ. ಸತ್ ಅಂದರೆ ನಾರಾಯಣ, ಜೀವ ಪುರುಷ ಅಂತ ಹೇಳಿದರೆ ಜೀವ. ಇದು ಸಂಸಾರಿಣೋ ಬ್ರಹ್ಮ ಪ್ರಾಪ್ತಿ ಮುಕ್ತ ಸಯಥಾ ಶಕುನಿ ಸೂತ್ರೇಣ ಪ್ರಬದ್ಧ. ಶಕುನಿ ಸೂತ್ರ ದೃಷ್ಟಾಂತ ಕೊಡು. ಒಂಬತ್ತು ದೃಷ್ಟಾಂತಲ್ಲಿ ಇದು ಒಂದು ಶಕುನಿ ಸೂತ್ರ ದೃಷ್ಟಾಂತ. ಇಷ್ಟು ಆಚಾರ ತತ್ವ ನಿರ್ಣಯದಲ್ಲಿ ಡೀಟೇಲ್ ಇಲ್ಲಿ ಡಿಸ್ಕಷನ್ ಮಾಡೋದಿಲ್ಲ, ಸಿಕ್ಕದಾಗ ಹೇಳಿಬಿಡ್ತಾರೆ, ಅಲ್ಲಿ ವಿಸ್ತಾರವಾಗಿ ಅಲ್ಲಿ ಹೇಳ್ತಾರೆ. ಸಯಥಾ ಶಕುನಿ ಸೂತ್ರೇಣ ಪ್ರಬದ್ಧ ಇತಿ ತಸ್ಯ ಉಪಪಾದನಾತ್ ಮನೋನಾಮ ಪುರುಷ ಪ್ರಾಣನಾಮ ಭಗವಾನ್. ಇಲ್ಲಿ ಶಕುನಿ ಅಂದರೆ ಮನಸ್ಸಿನ ಮನೋನಾಮಕನಾದ ಜೀವ, ಪ್ರಾಣ ಅಂತ ಹೇಳಿದರೆ ನಾರಾಯಣ. ಹೇಗೆ ಅಂದರೆ ಅದಕ್ಕೆ ಏನು ಮಾಡಿತು ಪಕ್ಷಿ? ಅದು ಒಂದು ಗೂಟು ಕಟ್ಟಿದ್ದಾರೆ, ಎಲ್ಲೆಲ್ಲೋ ಹರಿತು ಆ ಕಡೆ ಈ ಕಡೆ, ಎಲ್ಲ ಕೊನೆ ಸುಸ್ತಾಗಿ ಬಂದು ಅಲ್ಲೇ ವಾಪಸ್ ಬಿತ್ತು. ಎಲ್ಲಿ ಹೊಡೆದು ಅನ್ಯತನ ಅನ್ಯತ್ರ ಆಯತನ ಅಲಬ್ಧ್ವ. ಅದೇ ರೀತಿ ಬೇರೆ ಕಡೆ ಸುಖ ಸಿಗಲಿಲ್ಲ. ಎಲ್ಲಿ ಸಿಕ್ತ ಅದಕ್ಕೆ? ತಾನು ಆಶ್ರಯಕ್ಕೆ ಬಂದಾಗ ಸಿಕ್ತು. ಆಶ್ರಯ ಯಾರು ಅಂದರೆ ಪ್ರಾಣ. ಪ್ರಾಣ ಯಾರು ಅಂದರೆ ನಾರಾಯಣ. ಪ್ರಾಣನಾಮ ಭಗವಾನ್, ಅದಕ್ಕೆ ಸ್ವಪಿತಿ ನಾಮ ಅಂತಾಯ್ತು. ಇಲ್ಲವ್ರು ಏನಾಗ್ತಿತ್ತು? ಸತ್ತಂತ ಸೊಮ್ಮದಕ್ಕೆ ನಾರಾಯಣ ಅಂತ ಅರ್ಥ ಹೇಳಿ, ಇಲ್ಲಿ ಪ್ರಾಣ ಅಂತ ಅರ್ಥ ಹೇಳಿಬಿಟ್ರೆ ಪೂರ್ವಾಪರ ಹೊಂದಾಣಿಕೆನೇ ಬರ್ತಿದ್ದಿಲ್ಲ. ಅದಕ್ಕೆ ತಿಳಿಸಿದರು, ಸನ್ಮೂಲಾ ಸೌಮ್ಯ ಇಮಾ ಸರ್ವಾ ಪ್ರಜಾ ಸದಾಯತನಾ ಸತ್ ಪ್ರತಿಷ್ಠಾ ಇತ್ಯುಪಸಂಹಾರ. ಅದಕ್ಕೇ ಎಲ್ಲ ಪ್ರಾಣಿ ಒಬ್ಬಿಬ್ಬರು ಕಥೆ ಇಲ್ಲ, ಹೇಳಿದ್ದು ಒಬ್ಬ ಜೀವನ ಕಥೆ, ಎಲ್ಲರೂ ಹೀಗೇನೆ ಎಕ್ಸ್ಟೆಂಡ್ ಮಾಡಿಬಿಡ್ತಾರೆ. ಹೇಳಿದ ಮ್ಯಾನೇಜ್ ಮಾಟಲ್ ಅಂದ್ರೇನು? ಯಾವುದೋ ಮನುಷ್ಯ ಮಾಟಲ್ಲ, ಆಲ್ ಮೆನ್ ಆರ್ ಮಾಟಲ್ ಅಂತ ಅರ್ಥ. ಮ್ಯಾನೇಜ್ ಮಾಟಲ್ ಅಂದರೆ ಆಲ್ ಮೆನ್ ಆರ್ ಮಾಟಲ್. ಆಲ್ ಮೆನ್ ಅಂದರೆ ಮತ್ತೆ ಆಲ್ ಉಮನ್ ಅಲ್ಲ ಅಂತಲ್ಲ, ಮತ್ತೆ ಅಲ್ಲೂ ಎಕ್ಸ್ಟೆಂಡ್ ಮಾಡ್ಕೋಬೇಕು. ಮತ್ತೆ ಇಲ್ಲೂ ಹಾಗೆ ಒಬ್ಬ ಜೀವನ ಕಥೆ ಹೇಳಿದರೂ ಕೂಡ ಎಲ್ಲರೂ ಕೂಡ ಸನ್ಮೂಲಾ ಸೌಮ್ಯ ಇಮಾಹ ಸರ್ವಾ ಪ್ರಜಾ ಸದಾಯತನಾ ಸತ್ ಪ್ರತಿಷ್ಠಾ. ಸದಾಯತನ ಸತ್ತನ್ನು ಆಚರಿಸಿದ್ದಾರೆ, ಸತ್ ಪ್ರತಿಷ್ಠಾ ಸತ್ತಲ್ಲಿ ನೆಲೆ ಹೊಂದಿದ್ದಾರೆ. ಸ್ವಾರಸ್ಯ ತೋರಿಸಿದರು, ಎರಡೂ ಒಂದೇ ಅರ್ಥನೇ ಮೇಲ್ನೋಟಕ್ಕೆ. ಸದಾಯತನ ಅಂದರೆ ಸಂಸಾರಾವಸ್ಥೆಯಲ್ಲಿ ಭಗವದಧೀನರು, ಸತ್ಪ್ರತಿಷ್ಠಾ ಅಂದ್ರೇನು? ಮುಕ್ತಿ ಅವಸ್ಥೆಯಲ್ಲೂ ಭಗವದಧೀನರು. ಅದಕ್ಕೆ ಎರಡು ಪದ ಹೇಳಿದರು ಅಂತ ಹೇಳಿದ್ದಾರೆ. ಸಂಸಾರ ಅವರೆಲ್ಲ ಮುಕ್ತಿ ವ್ಯವಸ್ಥೆಯಲ್ಲಿ ಅಧೀನ ಅಂತ ಒಪ್ಪೋದಿಲ್ಲ. ಅದಕ್ಕೆ ಉಪನಿಷತ್ ಎರಡೂ ಹೇಳಿಬಿಡ್ತು, ಸದಾಯತನಾ ಈಗ, ಸತ್ಪ್ರತಿಷ್ಠಾ ಆಮೇಲೆ, ಮುಕ್ತಾನಾಂ ಪರಮಾಗತಿ ಇತ್ಯುಪಸಂಹಾರ. ಇಲ್ಲದಿದ್ದರೆ ಉಳಿದವರಿಗೆ ಮಾತು ಅರ್ಥ ಹೇಳದಿದ್ದರೆ ಉಪನಿಷತ್ತಿಗೆ ಏನು ಹೇಳಿದಾಗ ಆಗ್ತಿತ್ತು? ಅವರು ಪುನರುಕ್ತಿ ದೋಷ ಬಂದದ್ದು ಉಪನಿಷತ್ತಿಗೆ. ಈ ಅರ್ಥ ಹೇಳಲೇಬೇಕು. ಈ ಅರ್ಥ ಹೇಳಿ ಯಾತಕ್ಕೆ ಹೇಳೋದಿಲ್ಲ ಅವರು? ಅವ್ರು ಎಡವಟ್ಟಾಗುತ್ತೆ ಅವರಿಗೆ, ಅವ್ರಿಗೆ ಆಪೋಸಿಟ್ ಅರ್ಥ ಬಂದ್ಬಿಡೋದು ಹೇಳಿಬಿಡ್ತಾರೆ. ಅವ್ರು ಎಲ್ಲೆಲ್ಲ ಅನನುಕೂಲ ಆಗುತ್ತೋ ದಾರಿ ತಪ್ಪಿಸಿಬಿಡ್ತಾರೆ. ಏನಂತ? ಸೌಮ್ಯ ಇಮಾ ಪ್ರಜಾ, ಸನ್ಮೂಲ ಸೌಮ್ಯ ಇಮಾ ಸರ್ವಾ ಪ್ರಜಾ ಅಂತ ಒಂದು ಪಾಠ, ಮತ್ತು ಸೌಮ್ಯ ಇಮಾ ಪ್ರಜಾ ಅಂತ ಇನ್ನೊಂದು ಪಾಠ. ಇದು ಈ ಪಾಠದಲ್ಲಿದೆ. ಹೌದು, ಇತ್ಯುಪಸಂಹಾರ. ಮುಕ್ತರು ಅಂದ್ರೆ ಯಾರು? ಏನು ಮುಕ್ತರು? ಅಲ್ಲ, ಇಲ್ಲಿ ಆ ಪದ ಮುಕ್ತರ ಪದ ತೊಗೊಂಡೇ ಇಲ್ಲ ಅವರು. ಬಟ್ ಎರಡು ಸತ್ಯ ಯಾತಕ್ಕೆ ಅಂತ ಹೇಳಕ್ಕೆ ಬರಲಿಲ್ಲ ಅವ್ರಿಗೆ ಅಷ್ಟೇ. ಅವರು ಸಮ, ದೇವರು ಸಮ ಆಗಿಬಿಡ್ತಾರೆ, ಆನಂದ ಸಾಮ್ಯ ಹೊಂದಿಬಿಡ್ತಾರೆ. ಅದೇ ಜೊತೆಗಿರೋದಕ್ಕೆ ಪ್ರತಿಷ್ಠೆ ಅಂತ ಕರೆಯೋದು ಅಂತ ಬೇರೆ ಅರ್ಥ ಹೇಳಿಬಿಡ್ತಾರೆ. ಅದು ಸರಿಯಲ್ಲ. ಪ್ರಜಾಶಬ್ದಶ್ಚ ಚೇತನೇಶ್ವೇವ ಪ್ರಸಿದ್ಧ. ಪ್ರಜಾಶಬ್ದಕ್ಕೆ ಜಡಪದಾರ್ಥ ಅಂತ ಅರ್ಥ ಮಾಡಬಾರ್ದು. ಪ್ರಜಾ ಬಹುವಚನ ಇದೆ, ಬಹುವಚನಕ್ಕೆ ಜೀವರು ಅಂತ ಅರ್ಥ. ಜೀವರು ಬಹುವಚನ ಒಪ್ಕೊಂಡ ಮೇಲೆ ಜೀವ ಬಹುತ್ವವಾದ ಬಂತು. ಬಹುಜೀವ ರೂಪದಲ್ಲಿ ಅದ್ವೈತ ಹೊರಟೋಯ್ತು, ಒಬ್ಬನೇ ಜೀವ ಇದ್ದ ಅಂತ ಹೇಳಬೇಕು ಅವರು. ಆದ್ದರಿಂದ ಸರಿಯಲ್ಲ ಅಂತ ಹೇಳೋದಕ್ಕೆ ಪ್ರಜಾಶಬ್ದಕ್ಕೆ ಬೇರೆ ಅರ್ಥ ಮಾಡೋ ಚಾನ್ಸೇ ಇಲ್ಲ. ಎಲ್ಲಿ ಪ್ರಸಿದ್ಧಿ ಇದೆ ಅದು? ಚೇತನೇಶ್ವೇವ ಪ್ರಸಿದ್ಧ. ಪ್ರಜಾಶಬ್ದಕ್ಕೆ ಚೇತನದಲ್ಲಿ ಪ್ರಸಿದ್ಧಿ ಇರೋದರಿಂದ ಬೇರೆ ಅರ್ಥ ಮಾಡೋಕ್ಕೆ ಬರೋದಿಲ್ಲ. ಆದ್ದರಿಂದ ಎಲ್ಲ ಜೀವರು ಪ್ರಸಕ್ತ, ಆದ್ದರಿಂದ ಜೀವರು ಪ್ರಸಕ್ತರಾಗಿದ್ದಕ್ಕೆ ಜೀವರಲ್ಲಿ ಭೇದ ಭೇದ ಪ್ರಸನ್ನೂ ಪ್ರಸಕ್ತ, ಅದೆಲ್ಲ ಹೇಳಬೇಕಾಯಿತು. ಯಾವುದಕ್ಕೆ ಪ್ರಜಾ ಅಂತೇಳಿ ಹುಟ್ಟಿದ ಪದಾರ್ಥ ಅಷ್ಟೇ. ಹುಟ್ಟಿದ ಪದಾರ್ಥ ಎರಡು ರೀತಿ, ಆ್ಯಕ್ಚುಯಲ್ ಹುಟ್ಟೋದು ಒಂದು, ಅಥವಾ ಭ್ರಾಂತಿಯಲ್ಲಿ ಕಾಣೋದು ಹುಟ್ಟೋದು ಅಂತ ಕರೀತಾರೆ. ವಿವರ್ತವಾದ ಅಂತ ಹೆಸರು. ವಿವರ್ತವಾದಿಗಳು ಅಂದ್ರೇನು? ಶುಕ್ತಿ ನೋಡಿದ ರಜದ ಅಂತ ತಿಳ್ಕೊಂಡ, ಅದೊಂದು ವಾದ. ಏನು ವಾದ? ಆ ಕಾಲಕ್ಕೆ ಹುಟ್ಟಿದಂತೆ, ಆಮೇಲೆ ಹೋಯ್ತಿಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ನೈಯಾಯಿಕರವಾದ ಅದು. ಇನ್ನು ಅದನ್ನೆಲ್ಲ ರಾಮಾಯಣ ಬೆಳೆಸ್ತಾರೆ. ಇವ್ರ ಪ್ರಕಾರ ಏನು ಅಂದರೆ ಶುದ್ಧ ಭ್ರಮೆ ಅದು. ಅಂದರೆ ಇಲ್ಲದ ರಜತ ಹೇಗೆ ಕಾಣಿಸ್ತೋ, ಇಲ್ಲದ ಜಗತ್ತು ಕಾಣಿಸ್ತಾ ಇದೆ ಅಷ್ಟೆ. ಜಗತ್ತು ಇಲ್ಲೇ ಇಲ್ಲ, ಇದ್ದಾಗ ಕಾಣಿಸ್ತಾ ಇದೆ. ಅಲ್ಲಿ ಶುಕ್ತಿಯಲ್ಲಿ ಕಾಣಿಸ್ತು, ಇಲ್ಲೆಲ್ಲಿ ಕಾಣಿಸ್ತು ಅಂದರೆ ಪ್ರಾಬ್ಲಮ್ ಬಂತು. ಇರೋದು ಯಾರೋ ಒಂದೇ ಬ್ರಹ್ಮ, ಮತ್ತು ಶುಕ್ತಿಯಲ್ಲಿ ಬ್ರಹ್ಮನಲ್ಲೇ ಕಾಣಬೇಕೀಗ. ಹೋಗಲಿ ಬಿಡು, ಯಾರಿಗೆ ಕಾಣಿಸ್ತೋ ಮತ್ತೊಂದು ಪ್ರಶ್ನೆ. ಈಗ ಇನ್ನೊಬ್ಬನಿಲ್ಲೇ ಇಲ್ಲ, ಅದೊಂದು ಸಮಸ್ಯೆ ಬಂತು. ಕಾಣೋದಕ್ಕೆ ಅವನಿಲ್ಲ, ನೋಡೋದಕ್ಕೂ ಇಲ್ಲ, ಬರೀ ಭ್ರಮೆ ಬಂತು. ಭ್ರಮೆ ಬರಬೇಕಾದ್ರೆ ಎಷ್ಟು ಬರಬೇಕು? ಜ್ಞಾನ ಬರಬೇಕಾದ್ರೆ ಹೇಗೆ? ಅದು ಜ್ಞೇಯ ಇರಬೇಕು, ಜ್ಞಾತ ಇರಬೇಕು, ಜ್ಞಾನ ಬರಬೇಕು. ಭ್ರಮೆಗೂ ಏನಿರಬೇಕು? ತಪ್ಪು ತಿಳ್ಕೊಂಡು ಇರಬೇಕು, ಅಧಿಕರಣ ಇರಬೇಕು. ಅಧಿಷ್ಠಾನಂಚ ಸದೃಶ್ಯಂ ತಥ್ಯ ವಸ್ತು ದ್ವಯಂ ವಿನಾ ನಭ್ರಾಂತಿರ್ಭವತಿ ಕ್ವಾಪಿ ಸ್ವಪ್ನ ಮಾಯಾಧಿಕೇಶ್ವಪಿ ಅಂತ ಆಚಾರ್ಯ ಕೋಟ್ ಮಾಡ್ತಾರೆ. ಅಧಿಷ್ಠಾನ ಮತ್ತು ಸದೃಶ್ಯ ವಸ್ತು ಇಲ್ಲದೆ ಹೋದರೆ ಮಿನಿಮಮ್ ಅದು ಇನ್ನೂ ಭಾರಿ ಇರಬೇಕು. ಪ್ಲೇಸು ಡೇಟು ಎಲ್ಲ ಇರಬೇಕು ಅದಕ್ಕೆ. ಅದು ಮಿನಿಮಮ್ ಎರಡು ಇರಬೇಕು ಅಂತ ಹೇಳಿದ್ರಿಂದ ನೀವು ಮಿನಿಮಮ್ ಎರಡು ಯಾತಕ್ಕೆ ಹೇಳಿದ್ರು ಅಂದರೆ ಅದ್ವೈತ ಹೊಲಕ್ಕೆ ಎಷ್ಟು ಸಾಕು ನಮಗೆ? ಎರಡು ಸಾಕು. ಅದಕ್ಕೋಸ್ಕರ ಹೇಳಿ ತುಂಬ ಮಾಡಬೇಕಾದ್ರೆ ಮಿನಿಮಮ್ ದೋಷ ಹೇಳಿಬಿಟ್ರೆ ಸಾಕು. ಪ್ರಜಾನಾಂ ಸುಖ ದುಃಖೇನ ರಾಜಾಪ್ನೋತಿ ಶುಭಾಶುಭಂ ಇತ್ಯಾದೇಶ್ಚ ಪ್ರಜಾಶಬ್ದ. ಯಾಕೆ ದೃಷ್ಟಾಂತ ಕೊಟ್ಟರು? ಎಲ್ಲಿ ಬಂದಿದೆ ಪ್ರಜಾಶಬ್ದಕ್ಕೆ ಚೇತನ ಅಂತ ಅರ್ಥ ಅಂದರೆ, ಪ್ರಜಾನಾಂ ಸುಖ ದುಃಖೇನ, ಪ್ರಜೆಗಳ ಸುಖ ದುಃಖಗಳಿಂದ ರಾಜ ಸುಖ ದುಃಖಿ ಆಗ್ತಾನೆ ಅಂದರು. ಪ್ರಜಾ ಸುಖ ದುಃಖ ಬರೋ ಜಡಕ್ಕೋ ಚೇತನಕ್ಕೋ? ಸೊ ಪ್ರಜಾಶಬ್ದ ಯಾವುದಕ್ಕೆ ಅನ್ವಯ ಆಯ್ತು? ಈಗ ಚೇತನಕ್ಕೆ. ಅದನ್ನು ಹೇಳೋದಕ್ಕೆ ಮಾತು ಹೇಳ್ತಾರೆ. ಪ್ರಜಾನಾಂ ಪ್ರಸಿದ್ಧಿಗೆ ಎಕ್ಸಾಂಪಲ್ ಅದು. ಪ್ರಜಾನಾಂ ಸುಖ ದುಃಖೇನ ರಾಜ ಆಪ್ನೋತಿ ಶುಭಾಶುಭಂ ಇತ್ಯಾದೇಶ್ಚ ಶರೀರ ಧಾತುಕತ್ವೇನ ಲಕ್ಷ್ಮ್ಯಾದ್ಯಾಶ್ಚ ಮುಮುಕ್ಷುಣ ಧೇಯಾಸ್ತದಾ ಶಿತೃತ್ವ ತದೀಶಿತೃತ್ವೇನ ಭಗವಾನ್ ಪುರುಷೋತ್ತಮ ಇತಿ ವಚನಾತ್ ಅನುಸಂಧಾನ ಕರ್ತವ್ಯತಾ ಜ್ಞಾಪನಾರ್ಥಂ ತದುಕ್ತಂ ಪುರಸ್ತಾದಿತ್ಯುಕ್ತಂ. ಇಲ್ಲೊಂದೆಲ್ಲ ಯಾತಕ್ಕೆ ಹೇಳ್ತಿದ್ದಾರೆ ಈಗ ತ್ರಿವೃತ್ಕರಣವನ್ನು ಅಂತ ಕೇಳಿದರೆ, ಬರೀ ದೇವರ ಆರಾಧನೆ ಮಾಡಿದರೆ ಸಾಲದು, ಇವ್ರನ್ನೆಲ್ಲ ಧ್ಯಾನ ಮಾಡಬೇಕು ನಾವು. ಯಾರನ್ನ? ಲಕ್ಷ್ಮೀದೇವಿ, ಬ್ರಹ್ಮದೇವರು, ವಾಯುದೇವರು, ರುದ್ರದೇವರೆಲ್ಲ ಧ್ಯಾನ ಮಾಡಬೇಕು. ಅದಕ್ಕೋಸ್ಕರ ಇಷ್ಟೆಲ್ಲ ಹೇಳ್ತಿದ್ದಾರೆ ಅಂತ ಹೇಳ್ತಾರೆ. ಅವ್ರ ರೋಲ್ ಎಲ್ಲಿದೆ ಅಂದರೆ, ಶರೀರ ಧಾತೃಕೃತ್ವೇನ, ಶರೀರ ಧಾತುಕೃತ್ವೇನ, ಶರೀರದ ಧಾತುಗಳನ್ನು ಸೃಷ್ಟಿ ಮಾಡೋ ಕಾರಣ ಕಾರ್ಯದಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ? ಲಕ್ಷ್ಮೀ ಆದ್ಯಾಶ್ಚ, ಲಕ್ಷ್ಮೀ, ಬ್ರಹ್ಮ, ವಾಯು, ರುದ್ರದೇವರು. ಅದಕ್ಕೆ ಮುಮುಕ್ಷುಣ, ಧ್ಯೇಯಾಹ, ಪ್ರತಿನಿತ್ಯ ಅವ್ರನ್ನ ಧ್ಯಾನ ಮಾಡಬೇಕು ನಾವು. ಯಾತಕ್ಕೆ? ನಮ್ಮ ಶರೀರ ಇದೆ, ಶರೀರ ನಿರ್ಮಾಣಕ್ಕೆ ಮೂಲ ಜಡ ಪ್ರಕೃತಿ ಬೇಕು. ಯಾರು ವಿಮಾನ ದೇವತೆಗಳದಕ್ಕೆ? ಮಹಾಲಕ್ಷ್ಮಿ. ಅವೇ ಸೃಷ್ಟಿ ಶುರುವಾಯಿತು, ನೀರು ಬೇಕು ವಾಯುದೇವರು, ಅನ್ನ ಬೇಕು ರುದ್ರದೇವರು. ಅದಕ್ಕೆ ಯಾವಾಗಲೂ ಇನ್ವಾಲ್ವ್ಮೆಂಟ್ ಇರೋದ್ರಿಂದ ಅವ್ರನ್ನ ಎಂದೂ ಮರೆಯಾಗಿಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಧ್ಯೇಯಾಹ ತದಿ, ಎಲ್ಲರೂ ಧ್ಯಾನ ಮಾಡಬೇಕು, ವಿಶೇಷ ಧ್ಯಾನ ಇವರು ಮಾಡಬೇಕು. ತದೇಯ ತದೀ ಚಿತ್ರೃತ್ವೇನ ಭಗವಾನ್ ಪುರುಷೋತ್ತಮ. ಮತ್ತು ದೇವ್ರ ಧ್ಯಾನ ಯಾಕೆ ಮಾಡಬೇಕು ಅಂದರೆ, ಶರೀರ ಧಾತಕೃತ್ವೇನ ಇವರು, ತದೀ ಚಿತ್ರೃತ್ವೇನ ಪರಮಾತ್ಮ. ಅವರಿಗೂ ಒಡೆಯ ಯಾರು? ಅದರಿಂದ ಆತನ ಧ್ಯಾನ ಮಾಡಿ. ಇವರು ಅಭಿಮಾನಿಗಳಾದರೆ ಪರಮಾತ್ಮ ಏನಾಗಿದ್ದಾನೆ? ನಿಯಾಮಕನಾಗಿದ್ದಾನೆ. ಇತಿ ವಚನಾತ್ ಅನುಸಂಧಾನ ಕರ್ತವ್ಯತಾ ಜ್ಞಾಪನಾರ್ಥಂ ತದುಕ್ತಂ ಪುರಸ್ತಾದ್ ಇತ್ಯುಕ್ತಂ. ಅನುಸಂಧಾನವನ್ನು ಮಾಡಲೇಬೇಕು ಅಂತ ಹೇಳೋದಕ್ಕೋಸ್ಕರ ಇದನ್ನೆಲ್ಲ ಹೇಳಿದ್ದಾರೆ, ಹಿಂದೆ ಹೇಳಿದ್ದೇವೆ ಅಂತ ಹೇಳಿದ್ರು. ಮುಕ್ತ ಉಮಾತು ವಾಗಾಖ್ಯ ರುದ್ರಮ್ಯಾತಿ ಮನೋಹಿತಂ ವಾಯುಮ್ಯಾತಿ ಶಿವಶ್ಚಾಪಿ ವಾಯುಸ್ತೇಜೋಭಿಧಾಂ ಶ್ರಿಯಂ ವಾಯುಮಾದಾಯ ಸಾ ದೇವಿ ಯಾತಿ ವಿಷ್ಣುಂ ಪರಾತ್ಪರಂ ದ್ವಾರಮಾತ್ರಾತು ಸಾ ದೇವಿ ವಾಯುಪ್ರಾಪ್ಯೋ ಜನಾರ್ದನ ಮೃತಿಕಾಲೇ ಚ ಮುಕ್ತೌ ಚ ಪುರುಷಾ ವಾಚವಾಪ್ನುಯುಹು ಇತಿ ತತ್ತತ್ವೇ. ಇಲ್ಲಿ ಲಯದ ಬಗ್ಗೆ ಕೆಲವು ಸ್ಪಷ್ಟೀಕರಣ ಕೊಡ್ತಾರೆ. ಮುಕ್ತ ಉಮಾತು ವಾಗಸ್ಥ, ಒಂದು ಮರಣ, ಒಂದು ಮುಕ್ತಿ, ಎರಡು ಭಾಗ ಇದೆ ನಮಗೆ. ಮರಣ ಅಂದರೆ ಏನದು? ಈ ಜೀವದ ಕೊನೆ, ಈ ದೇಹದ ಕೊನೆ. ಮುಕ್ತಿ ಅಂದ್ರೇನು? ಲಿಂಗದೇಹದ ಕೊನೆ. ಎರಡು ದೇಹದ ಕೊನೆನೆ, ಹೊರಗಿನ ದೇಹ ಬಿಟ್ಟರೆ ಮರಣ, ಲಿಂಗದೇಹ ಬಿಟ್ಟರೆ ಅದು ಮುಕ್ತಿ. ಸೊ ಎರಡು ದೇಹ ಬಿಡೋ ಪ್ರೊಸೆಸ್ಸೇ. ಎರಡು ಪ್ರೊಸೆಸ್ನಲ್ಲಿ ಏನಾಗಿದೆ ಇದೀಗ? ಮುಕ್ತ ಉಮಾತು ವಾಗಾಖ್ಯ. ಈ ಸಾಯ್ಬೇಕಾದ್ರೂ ಕೂಡ ಮೊದಲು ಹೋಗೋದು ಯಾವುದು? ಮಾತು. ಮಾತು ನಿಂತಿತ್ತು ಅಂತ ಹೇಳ್ತಾರೆ ರುದ್ರ ಉಮಾದೇವಿ. ರುದ್ರಮ್ಯಾತಿ ಮನೋಭಿದಂ, ಆ ವೃದ್ಧ. ಆಮೇಲೆ ಮನಸ್ಸು ಏನು ಮಾಡುತ್ತೆ? ಅದು ಪ್ರಾಣ. ವಾಯುಮ್ಯಾತಿ ಪ್ರಾಣದಲ್ಲಿ ಹೋಯಿತು. ಅವ್ರು ಯಾರು? ಮನಸ್ಸು ಅಂದರೆ ಶಿವ, ವಾಯು ಪ್ರಾಣದೇವರು. ಅವರೆಲ್ಲಿ ಹೋಗ್ತಾರೆ? ತೇಜೋಭಿಧಾಂ ಶ್ರೀಯಂ, ತೇಜೋನಾಮಕರಾದ ಮಹಾಲಕ್ಷ್ಮಿ ಹತ್ರ ಹೋಗ್ತಾರೆ. ವಾಯುಮಾದಾಯ ಸಾದೇವಿ, ಮಹಾಲಕ್ಷ್ಮಿ ಏನು ಮಾಡ್ತಾರೆ? ವಾಯುದೇವರು ಕರ್ಕೊಂಡ್ಬಿಟ್ಟು ಯಾತಿ ವಿಷ್ಣುಂ ಪರಾತ್ಪರಂ, ಬ್ರಹ್ಮದೇವನ ಹತ್ರ ಹೋಗ್ತಾರೆ. ಇಲ್ಲಿ ಒಂದು ಕ್ಲಾರಿಫಿಕೇಶನ್, ದ್ವಾರ ಮಾತ್ರ ಅಥವಾ ಸಾಧ್ಯ ಇದೆಲ್ಲ ಬ್ರಹ್ಮಸೂತ್ರಕ್ಕೆ ಅಪ್ಲೈ ಆಗೋದು. ಫಲಾಧ್ಯಾಯದಲ್ಲಿ ಮಾರ್ಗ ಬರುತ್ತಲ್ಲ, ಇದೆಲ್ಲ ಇಲ್ಲಿ ವಿಷಯ ಅಲ್ಲಿ ಹೇಳಿಲ್ಲ, ಇನ್ನೇನು ಇನ್ನೇನು ಶಿಫ್ಟ್ ಮಾಡ್ಕೋಬೇಕು ಅಲ್ಲಿಗೆ, ಆಗ ಪೂರ್ತಿ ಗಟ್ಟಿ ಆಗ್ತದೆ. ದ್ವಾರ ಮಾತ್ರ ಅಥವಾ ಸಾದೇವಿ, ಅವ್ರು ಲಯ ಹೊಂದ್ತಾರೆ ಅಂತ ತಿಳ್ಕೊಬಾರ್ದು ಮತ್ತೆ ಅಂತ ಹೇಳಿದ್ರು. ಲಯ ಹೊಂದೋದಿಲ್ಲ ಅವರು, ಯಾತಕ್ಕೆ ಲಕ್ಷ್ಮೀದೇವಿ ಲಯ ಇಲ್ಲ, ಅತ್ಯಂತ ಸಾಮೀಪ್ಯ ಮಾತ್ರ ಲಯ ಅವರಿಗೆ. ಅದು ದ್ವಾರ ಮಾತ್ರ ಅಥವಾ ಸಾದೇವಿ ವಾಯುಪ್ರಾಪ್ಯವೋ ಜನಾರ್ದನಃ, ಅದಕ್ಕೇನೆ ಸಯೇನಾನ್ ಬ್ರಹ್ಮಗಮಯತಿ ಅಂತ ವಾಕ್ಯ ಯಾತಕ್ಕಿದೆ ಅಂದರೆ, ಲಕ್ಷ್ಮೀದೇವಿ ಲಯ ಇಲ್ಲ, ಲಯ ಇರೋರು ವಾಯುದೇವರವರಿಗೂ ಮಾತ್ರ, ಅದಕ್ಕೇನಂತ ಕರೆದ್ರು ವಾಯುಪ್ರಾಪ್ಯ ಅಂತ ಕರೆದು ಬಿಡ್ರು. ಸಯೇನಾನ್ ಬ್ರಹ್ಮಗಮಯತಿ ಅಂತ ಹೇಳ್ತಾರೆ. ನಿಜವಾಗ್ಲೂ ಹುಟ್ಟಿಸೋದು ಯಾರು? ಮಹಾಲಕ್ಷ್ಮಿನೇ. ಆದರೆ ಈ ಸ್ಟೇಜಲ್ಲಿ ಎಂಡ್ ಆಗೋದು ಯಾರು? ವಾಯುದೇವರು. ಅದಕ್ಕೆ ವಾಯುಪ್ರಾಪ್ ಇರೋ ಶ್ರೀ ಇಲ್ಲದ್ರೆ ಮಹಾಲಕ್ಷ್ಮಿಗೆ ಮುಕ್ತಿದಾತತ್ರ ಹೋಗಿಬಿಡ್ತಾ ಇತ್ತು. ವಿಶ್ವಸ್ಥಿತಿ ಪ್ರಣಯ ಸರ್ಗ ಮಹಾವಿಭೂತಿ ವೃತ್ತಿ ನಿಯಮ ಆವೃತ್ತಿ ಬಂಧ ಮೋಕ್ಷಾಹ ಯಶ್ಯಾ ಅಪಾಂಗಲವ ಮಾತ್ರತ ಊರ್ಜಿತಾಸ ಹಿರಿಯತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಬರೀ ಮುಕ್ತಿ ಕೊಡೋ ಶಕ್ತಿ ಇದೆ ಅಲ್ಲ, ಮುಕ್ತಿ ಕೊಡಿಸ್ತಾರೆ ಕೂಡ ಮಹಾಲಕ್ಷ್ಮಿ. ಬರೀ ಕೆಪಾಸಿಟಿ ಇದೆ ಸುಮ್ಮನೆ ಕೊಡೋದಲ್ಲ. ಬಟ್ ಯಾಕೆ ಹೇಳೋದಿಲ್ಲ ಅಂದರೆ, ಅವ್ರ ಜೊತೆಗೆ ಯಾವಾಗಲೂ ಇದ್ದು ದ್ವಾರ ಆಗ್ತಾರಷ್ಟೇ, ಅದಕ್ಕೆ ಹೇಳಿಲ್ವೇ ಹೊರತು ಅವ್ರು ಮುಕ್ತಿ ಕೊಡೋ ರೋಲ್ ಅವ್ರಿಗಿದ್ದೇ ಇದೆ ಅಂತ. ಸ್ವಾತಂತ್ರ್ಯಣ ನಾರಾಯಣ ಅವರಿಗೆ ಮಾತ್ರ ಅಧೀನರಾಗಿ ಮಹಾಲಕ್ಷ್ಮಿ, ಮತ್ತು ಜೀವದೇವರಿಗೆ ಲೀಡರಾಗಿ ವಾಯುದೇವರು. ಮೂರು ಜನ ಚಿಂತನೆ ಮಾಡಬೇಕು. ವಿಷ್ಣು ಹೃದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೇಯ. ಇವೀಲೇ ಹೇಳ್ತಾರೆ ಎಲ್ಲರಿಗೂ ಕೊಡೋದೇ ಅವರು, ಆ ಮೂಲಕನೇ ಹೋಗ್ಬೇಕಲ್ಲ. ಹಾಗೆ ವಾಯುದೇವರು ಮೋಕ್ಷ ಕೊಟ್ಟಿಲ್ಲ ಅಂತ ಆಗ್ತದೆ? ಆ ರೀತಿ ಮುಕ್ತಿ ಮೃತಿಕಾಲೇ ಚ ಮುಕ್ತೌ ಚ ಪುರುಷ ವಾಚವಾಪ್ನುಯುಹು ಇತಿ ಸತ್ತತ್ವೇ. ಈ ಬೇಡ, 9:20 ನಾಳೆ ನಾಳೆ ಗಂಟೆ. ಓಂ ಜನ್ಮಾದ್ಯಸ್ಯ ಯಥೋನ್ಮಯಾದಿತರತಶ್ಚ ಅರ್ಥೇಷ್ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಉಚ್ಯಂತಿ ಯಂ ಸೂರಯಃ.